ನಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳ ಸೂಚನೆಯಾಗಿದ್ದೀನಿ. ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ನಮ್ಮ ನಿನ್ನ ಜೀವಿತ ಸಂಖ್ಯೆ ನೆನೆಸಿ ಇನ್ನ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರ ನಮಗೆ ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತೆಯುಳ್ಳವರಾಗಿದ್ದೀವಿ. ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ದಿನದ ಪ್ರಕಟಣೆ ಅಧ್ಯಯನ ನಾವು ಏನ್ ಮಾಡೋಣ, ನಾವು ನೋಡೋಣ. ಸೊ ಅದಕ್ಕೆ ನಾವು ಕಳೆದ ಒಂದು ಒಂದು ತ್ರೀ ಒಂದು ಪಾಠಗಳು ಪ್ರಕಟಣೆಯಲ್ಲಿ ನೋಡ್ಬೇಕಾರೆ ನಾವು ಯಾವ್ದಪ್ಪ ನೋಡಿದ್ದು ಅಂದ್ರೆ 14ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರಿ, ನಾವು ವಿಚಾರಗಳನ್ನ ನೋಡ್ತಾ ಬಂದ್ರಿ. ಅದರ ಸದ್ಯ ಈ 14ನೇ ಅಧ್ಯಾಯದಲ್ಲಿ ಬರುವಂತ ವಿಚಾರಗಳು ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ನೋಡ್ಬೇಕಾರೆ ಏನ್ರಿ, ಒಂದು ದೇವರು ಆದುಕೊಂಡಂತ ನಿಜವಾದ ಒಂದು ಸಭೆ ಬಗ್ಗೆ ಹೇಳ್ತಾರಂತ ಅನೇಕ ಒಂದು ವಿಚಾರಗಳು ಏನ್ ಮಾಡ್ತೀವಿ ನಾವು ನೋಡ್ತಾ ಇದ್ರಿ ಅಲ್ವಾ. ಸೊ ಸಭೆಯ ಒಂದು ಆಯ್ಕೆ, ಸಭೆಯ ಮುಗಿದ್ಮೇಲೆ ಒಂದು ದೊಡ್ಡ ಸಮೂಹದ ಒಂದು ಕಾರ್ಯಗಳು, ಆ ವಿಚಾರಗಳನ್ನ ನಮಗೆ ಇಲ್ಲಿ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟಿದೆ ನೋಡ್ತಾ. ಅದಕ್ಕೆ ಒಂದೇ ವಚನ ಓದ್ಬೇಕು ನೋಡ್ತೀರಿ, ಏನ್ರಿ, ನಾನು ನೋಡಲಾಗಿ ಯಜ್ಞದ ಕುರಿಯಾದತನು ಸಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು, ಆತನ ಜೊತೆಗೆ 144,000 ಮಂದಿ ಇದ್ದರು, ಅವರ ಹಣೆ ಮೇಲೆ ಆತನ ಹೆಸರು ಮತ್ತೆ ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿತ್ತು ಅಂತ ನೋಡ್ತೀರಿ. ಸೊ ಇದು ಜಿಯೋನ್ ಅಂತ ನೋಡ್ಬೇಕಾದ್ರೆ 144,000 ಜನ ಕ್ರಿಸ್ತನ್ ಜೊತೆಗೆ ಜಿಯೋನ್ ಪರ್ವತ ಅಂತಂದ್ರೆ ದೇವರ ಒಂದು ರಾಜ್ಯದಲ್ಲಿ ಏನ್ತಾರೆ, ಅವ್ರ ಸಮಾಧಾನದ ರಾಜ್ಯದಲ್ಲಿ ಅವ್ರ ಜೊತೆಗೆ ಮಾಡ್ತಾರೆ ಆಳ್ವಿಕೆ ಮಾಡ್ತಿರ್ತಾರೆ. ಅವ್ರು ಇರಂತವ್ರು ಅವ್ರ ಹೆಂಗಪ್ಪ ಇದಾರೆ ಅಂತಂದ್ರೆ ಅವರ ಹಣೆ ಮೇಲೆ ತಂದೆಯ ಹೆಸರು ಮತ್ತೆ ಮಗನ ಹೆಸರು ಬರ್ದಿದೆ ಅಂತಂದ್ರೆ ಹೆಸರು ಅಂತ ನಾವು ನೋಡಿದ್ರಿ ಏನಪ್ಪ ಹೆಸರು ಅಂತಂದ್ರೆ ಅದೊಂದು ಕ್ಯಾರೆಕ್ಟರ್ ಅಲ್ಲ, ತಂದೆಯ ದೇವರ ಒಂದು ಗುಣಗಳು ಮತ್ತೆ ಯೇಸು ಕ್ರಿಸ್ತನ ಒಂದು ಗುಣಗಳು ಏನಾಗಿದೆ ಅದೇ ಅವರ ತಲೆ ಮೇಲೆ ಅಂತಂದ್ರೆ ಅವರ ಒಂದು ಏನ್ರಿ ಒಂದು ಇಂಪ್ರೆಸ್ ಆಗಿದೆ ಅವ್ರ ಕ್ಯಾರೆಕ್ಟರ್ಗಳು ಅವ್ರ ಜೀವಿತದಲ್ಲಿ ಅಂತ ಬಿಟ್ಟಿದಾರ. ಆಮೇಲೆ ಅದೇ ತರ ನಾವು ಇನ್ನೊಂದು ಭಾಗದಲ್ಲಿ ಏನಪ್ಪ ನೋಡಿದ್ರೆ 6ನೇ ವಚನದಿಂದ 12ನೇ ವಚನದವರೆಗೂ ಏನ್ ಮಾಡ್ತೀವಿ ನಾವು ನೋಡ್ಕೊಂಡ್ ಬಂದ್ರೆ, ಮತ್ತೊಬ್ಬ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗಿ ಏನ್ರಿ ಭೂ ನಿವಾಸಿಗಳಿಗೆಲ್ಲ ಏನ್ರಿ ಒಂದು ನಿತ್ಯವಾದ ಒಂದು ಶುಭ ವರ್ತಮಾನವನ್ನು ಏನ್ರಿ ಅಲ್ಲಿ ಹೇಳದ್ನ ನೋಡ್ತೀವಿ ಅಂದ್ರೆ. ಸೊ ನೋಡ್ಬೇಕ್ರೆ ಆಕಾಶದ ಮಧ್ಯ ಅಂತಂದ್ರೆ ಎರಡು ಆಕಾಶಗಳಿದೆ. ಆಕಾಶ ಅಂತಂದ್ರೆ ಧಾರ್ಮಿಕವಂತ ಒಂದು ಆಳ್ವಿಕೆಯ ಸ್ಥಳ, ಇವತ್ತಿರುವಂತ ಧಾರ್ಮಿಕೆಯ ಒಂದು ಆಳ್ವಿಕೆಯ ಸ್ಥಳದಲ್ಲಿ ಆಕಾಶ ಮಂಡಲದಲ್ಲಿ ಎರಡು ಭಾಗಗಳಿದೆ ಅಂದ್ರ. ಸೊ ಎರಡು ಭಾಗಗಳು ಯಾವುದು ಅಂತಂದ್ರೆ ಒಂದು ಏನ್ರಿ ರೋಮನ್ ಕ್ಯಾಥಲಿಕ್ ಒಂದು ಸಂಸ್ಥೆ, ಇನ್ನೊಂದು ನೋಡ್ಬೇಕಾದ್ರೆ ಏನ್ರಿ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್. ಸೊ ಇದೆ ಏನಾಗಿದೆ ಅಂದ್ರೆ ಎರಡು ಭಾಗಗಳು. ಸೊ ಈ ಎರಡು ಭಾಗಗಳ ನಡುವೆ ಏನು ನಿತ್ಯವಾದಂತ ಶುಭ ವರ್ತಮಾನ ಅಂತ ನೋಡ್ತೀವಿ. ನಿತ್ಯವಾದ ಶುಭ ವರ್ತಮಾನ ಅಂತಂದ್ರೆ ಎವರ್ ಲಾಸ್ಟಿಂಗ್ ಗಾಸ್ಪಲ್. ಅಬ್ರಹಾಮ್ಗೆ ದೇವರು ಹೇಳದಲ್ಲ ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ, ಎಲ್ಲ ಆಶೀರ್ವಾದ ಮಾಡ್ತೀನಿ ಅಂತ. ಸೊ ಇದು ಆ ಒಂದು ಸಮಯದಿಂದ 7ನೇ ಒಂದು ದೂತ ಆ ತುತ್ತರಿ ಓದ ಸಮಯದಿಂದ ಏನ್ತಾರೆ ಆಕಾಶದ ನಡುವೆ ಅವರ ಪ್ರೊಟೆಸ್ಟೆಂಟ್ಸ್ ಮತ್ತೆ ರೋಮನ್ ಕ್ಯಾಥಲಿಕ್ ನಡುವೆನೂ ಕೂಡ ಏನ್ತಾರೆ ಈ ಸತ್ಯ ಸುವಾರ್ತೆ ಸಾರಲ್ಪಡ್ತು ಅಂತ ನಾವೇನ್ ಮಾಡ್ತೀವಿ ನಾವು ನೋಡಿದ್ರಿ ಅದರ. ಆಮೇಲೆ 7ನೇ ವಚನದಲ್ಲಿ ಆ ದೇವದೂತರು ಏನ್ ಮಾಡ್ತಾರೆ ಅಂದ್ರೆ ಮುಖ್ಯವಾಗಿ ಒಂದು ವಾರ್ನಿಂಗ್ ಕೂಡ ಏನ್ ಮಾಡ್ತಾರೆ ಕೊಡೋದ್ ನೋಡ್ತೀರಿ ಅಲ್ವರ. ಸೊ ಎಂತ ನ್ಯಾಯ ತೀರ್ಪಿನ ಗಳಿಗೆ ಬಂದಿದೆ, ಅದನ್ನ ಭೂಲೋಕದಲ್ಲಿ ಪರಲೋಕದಲ್ಲಿ ಇರುವಂತ ಎಲ್ಲರೂ ಏನ್ ಮಾಡ್ರಿ ದೇವ್ರಿಗೆ ಮಾಡಿ ಭಯಪಟ್ಟು ನೀವು ಬಾಳ್ರಿ ಅಂತ ಹೇಳ್ಬೇಕು. ಇದು ಯಾರಿಗಪ್ಪ ಮುಖ್ಯವಾಗಿ ಹೇಳ್ತಾ ಇರೋದು ಅಂತಂದ್ರೆ ಏನ್ರಿ ಆ ಒಂದು ದೊಡ್ಡ ಸಮೂಹ, ಆ ದೊಡ್ಡ ಸಮೂಹ ಎಲ್ಲಪ್ಪ ಇದಾರೆ ಅಂತ ನೋಡ್ತೀರಿ ಅಂದ್ರೆ ಆ ಮಹಾಬಾಬಿಲೋನ್ ನಲ್ಲಿ ಇರೋದ್ ಏನ್ ಮಾಡ್ತೀವಿ ನಾವಲ್ಲಿ ಗಮನಿಸ್ತೀರಿ ಅಲ್ವರ. ಸೊ ಅದಕ್ಕೆ ನಾವು ನೋಡ್ಬೇಕ್ರೆ ನಾವ್ ಏನಪ್ಪ ಗಮನಿಸ್ತೀವಿ ಅಂತಂದ್ರೆ ಆ ಮಹಾಬಾಬಿಲೋನು ಏನ್ರಿ ಅಲ್ಲಿ ಇನ್ನ ಬಂದ್ಬಿಟ್ಟು ಬಾಬಿಲೋನು ನಲ್ಲೇ ಆ ಒಂದು ದೊಡ್ಡ ಸಮೂಹ ಇರೋದ್ರಿಂದ ನ್ಯಾಯ ತೀರ್ಪಿನ ಕಾಲ ಬಂದಿರೋದ್ರಿಂದ ಏನ್ ಮಾಡ್ತಾರೆ ಬಾಬಿಲೋನ್ ಬಿದ್ದಳು ಅಂತ 8ನೇ ವಚನದಲ್ಲಿ ಹೇಳಿ ಅವಳಿಂದ ಏನ್ ಮಾಡಿದೀವಿ ಬಿಟ್ಟು ಹೊರಕ್ಕೆ ಬನ್ನಿರಿ ಅಂತ ಕೂಡ ನಾವು ಹೇಳೋದನ್ನ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಆ ತಲಾಂತಿನ ಸಮಯ ಎಲ್ಲ ದೇವ್ರ ಮಕ್ಳಿಗೆ ದೇವ್ರ ಏನಪ್ಪ ಮಾಡಿದ್ರೆ ಒಂದು ತಲಾಂತಿಗಳು ಏನ್ ಮಾಡಿದಾರೆ ಅಲ್ಲಿ ಕೊಟ್ಟಿದ್ರೆ ಆ ತಲಾಂತಿಗಳಿಗೆ ತಕ್ಕಂತೆ ಮಾಡಕ ಅಕೌಂಟ್ ಕೊಡಂತ ಒಂದು ಕಾಲ ಏನಾಗಿದೆ ಒಂದು ಸಮಯ ಬಂದಿದೆ. ಅದಕ್ಕೆ ಯಾರು ಆ ವಿಗ್ರಹಕ್ಕೂ ಆಮೇಲೆ ಆ ಒಂದು ಮೃಗಕ್ಕೂ ಅದನ್ನ ನಮಸ್ಕಾರ ಮಾಡ್ತಾರೋ ಏನ್ರಿ ಅವ್ರ ಕೈ ಮೇಲೆ ಮತ್ತೆ ನೆತ್ತಿ ಮೇಲೆ ಯಾರಿಗೆ ಆ ಗುರುತು ಇರ್ತದೋ ಅಂದ್ರೆ ದೇವರು ರೌದ್ರವೆಂಬಂತ ಒಂದು ಪಾತ್ರೆಯಲ್ಲಿ ಏನ್ ಮಾಡಕ ಅವ್ರು ಪಾನ ಮಾಡ್ಬೇಕು ಅಂತ ನೋಡ್ತಿರೋದ್ರ. ಸೊ ಏನಪ್ಪ ಇದು ಅಂದ್ರೆ ಇದು ಈ ಮುದ್ರೆ ಬಗ್ಗೆ ನಾವು ಆಲ್ರೆಡಿ ಓದಿದ್ವಿ ಅಂತಿಕ್ರಿಸ್ತು ಕ್ಲಾಸ್ ಅಲ್ಲೇನೆ ಅಂದ್ರ. ಅಂದ್ರೆ ಈ ಒಂದು ಕ್ರಿಸ್ತ ವಿರೋಧಿಯ ಒಂದು ಸಂಸ್ಥೆಯಲ್ಲಿರುವಂತ ಅನೇಕ ಒಂದು ದುರ್ಬೋಧನೆಗಳಿಗೆ ನಾವು ಲಕ್ಷ್ಯ ಕೊಟ್ಟು ಅದನ್ನ ನಾವು ಅಂಗೀಕಾರ ಮಾಡೋದಾಗ್ಲಿ ಅದನ್ನ ಕೇಳೋದಾಗ್ಲಿ ಅಥವಾ ನಮ್ಮ ಮನ್ಸು ಆ ಕಡೆ ಕೊಟ್ಟ ಅಂತ ರೀತಿಯಲ್ಲಿ ಇದ್ದವಾಗ ಏನಾಗ್ತದೆ ಆ ಮುದ್ರೆ ನಾವೇನ್ ಮಾಡ್ದಂಗೆ ನಮ್ಮ ನೆತ್ತಿ ಮೇಲೆ ನಮ್ಮ ಕೈ ಮೇಲೆ ನಾವೇನ್ ಮಾಡ್ದಂಗೆ ಹಾಕೊಂಡಂಗೆ ಅಂತ ನೋಡ್ತಿದ್ರ. ಸೊ ಅದಕ್ಕೆ ಈ ತರ ಯಾರೋ ಇಡ್ತಾರೋ ದೇವ್ರ ರೌದ್ರ ಎಂಬಂತ ಪಾತ್ರೆಯಲ್ಲಿ ಪಾನ ಮಾಡ್ಬೇಕಾಗ್ತದೆ. ಸೊ ದೇವ್ರ ರೌದ್ರ ಎಂಬಂತ ಪಾತ್ರ ಏನು ನಂತರ ದೇವರು ಇನ್ನೊಂದು ಕೋಪನ ವ್ಯಕ್ತಪಡಿಸ್ತಾರೆ ಅಂದ್ರೆ ಇಲ್ಲ, ಸತ್ಯ ಸತ್ಯ ಕೊಡದೆ ಹೆಂಗಿರ್ತಾರೆ ಅಂತಂದ್ರೆ ಏನ್ರಿ ಅದು ಕೆಲವು ಜನಕ್ಕೆ ಹೆಂಗಿರ್ತಾರೆ ಅಂದ್ರೆ ಒಂದು ದೇವರು ಒಂದು ಕೋಪ ವ್ಯಕ್ತಪಡಿಸ್ತಂಗ ಅಂದ್ರೆ ಅದು ತುಂಬಾ ಒಂದು ಕಠಿಣವಾಗಿರೋಂಥದ್ದು, ಫ್ರಸ್ಟ್ರೇಷನ್ ಮಾಡೋಂಥದ್ದು ಅದರ ಅದು ಹೆಂಗಿದೆ ಅಂತಂದ್ರೆ ಆಕ್ಚುಲಿ ದೇವರು ಒಂದು ಕೋಪಕ್ಕೆ ಏನಕ್ಕೆ ಹೇಳ್ತಾರೆ ಅಂದ್ರೆ ಇದು ಜನಗಳ ಮೇಲೆ ಹಾಕಿದಾವಾಗ ಜನಗಳ ಮೇಲೆ ಏನ್ ರಿಯಾಕ್ಷನ್ ಬರ್ತಾರೆ ಅಂದ್ರೆ ಕೋಪ ಅಲ್ವರ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಇದು ದೇವರ ಒಂದು ಕೋಪ ಅವ್ರ ಮೇಲೆ ವ್ಯಕ್ತಪಡಿಸ್ತಾರಂದ್ರೆ ಇವ್ರ ಮನುಷ್ಯನ ದೃಷ್ಟಿಯಲ್ಲಿ ಹೆಂಗಿದೆ ದೇವ್ ಓ ದೇವ್ರು ನಮ್ಮ ಏನ್ ಮಾಡೋದು ಕೋಪ ನೋಡಿಸ್ತಾರೆ ಅಂತ ಅಂದ್ರೆ ಉದಾಹರಣೆ ಹೇಳ್ಬೇಕ್ರೆ ಇವಾಗ ದೇವರ ವಾಕ್ಯದ ಮುಖಾಂತರ ಯಾರು ಮಾಡಿದಂತ ತಪ್ಪುಗಳನ್ನ ನಮ್ನ ಎತ್ತಿ ಹೇಳ್ಬೇಕಾರೆ ಖಂಡಿಸ್ಬೇಕಾರೆ ನಮ್ಗೆ ಹೆಂಗಿರ್ತದೆ, ಸಂತೋಷವಾಗಿರ್ತದ ಕಷ್ಟವಾಗಿರ್ತದ? ಕಷ್ಟವಾಗಿರ್ತದೆ ಅಲ್ವರ. ಅದು ಜೀರ್ಣ ಮಾಡ್ಕೊಳೋದು ತುಂಬಾ ಕಷ್ಟವಾಗಿರ್ತದೆ ಅಲ್ವರ. ಅವಾಗ ನಮ್ಮ ಮೇಲೆ ನಮ್ಗೆ ಯಾರ ಮೇಲೆ ಕೋಪ ಬರ್ತದೆ?
ಹೇಳದರ ಮೇಲೆ ಬರ್ತೈತ್ರಿ.
ನೋಡ್ರ ಪಾಪ ಅವ್ರು ಹೇಳಿ ಬೈಬಲ್ ಹೇಳಿದ್ ದೊಡ್ಡ ತಪ್ಪಂಗಾರೆ ಅವ್ರ ಅವ್ರ ಸುಮ್ಮನೆ ಏನ್ ಹೇಳಿದಿರಾ ಗುಡ್ ಬೈ ತರ ಇದ್ದಿದ್ರೆ ನಿಮ್ಗೆಲ್ಲ ಓ ಗುಡ್ ಗುಡ್ ಹೋ ಹೋ ಅಂತ ನಗ್ನಂತ ಅಂತ ಅನ್ಕೊಂಡಿದ್ರು ಏನಾಗಿರುತ್ತೆ, ತುಂಬಾ ಜಾಲಿ ಆಗಿರುತ್ತೆ ಅಲ್ವಾ. ಅವಾಗ ಆಕ್ಚುಲಿ ಅವ್ರು ನಮ್ಮ ಮೇಲೆ ಕೋಪ ನೋಡಿಸ್ತಾರಲ್ಲ ಅದ್ ನಮ್ಗೆ ಹೆಂಗಸ್ ಅಂದ್ರೆ ನೋಡ್ತೀಯಾ ಅವ್ರು ತಮ್ಮ ಕೋಪನೆಲ್ಲ ನಮ್ಮ ಮೇಲೆ ಮಾಡ್ತಾ ಇದಾರೆ ಆಗ್ತಾ ಇದಾರೆ ಅಂತಂತಾರೆ. ಇದೇ ಸೇಮ್ ದೇವರು ಬಾಬಿಲೋನ್ ನಲ್ಲಿರಂತ ದೊಡ್ಡ ಸಮೂಹಕ್ಕೂ ಅಲ್ಲಿ ತನ್ನ ದೇವರ ಒಂದು ರೌದ್ರ ಭಯಂಕರ ಅಂತ ಸತ್ಯನ ಕೊಡದ್ ಮುಖಾಂತರ ಆ ಸಂಸ್ಥೆನ ಖಂಡಿಸ್ಬೇಕಾರೆ ಅಲ್ಲಿರಂತ ಜನಗಳಿಗೆ ಇದು ಹೆಂಗಿರ್ತಾರೆ ಅಂತಂದ್ರೆ ಏನೋ ದೇವರು ಅವ್ರ ಮೇಲೆ ಕೋಪನ ಸುರಿಸ್ತಂತೆ. ನಾವು ಅದಕ್ಕೆ ಕಳೆದ ಒಂದು ವಾರದಲ್ಲಿ ಕೂಡ ಕಳೆದ ಒಂದು ಸ್ಟಡಿಲ್ ಕೂಡ ನೋಡ್ಬೇಕು ಏನ್ ನೋಡಿದ್ರಿ ಸ್ನಾನಿಕಂದ ಯೋಹಾನ ಸತ್ಯನ ಹೇಳಿದ್ರು ಯಾರಿಗೆ ಹೆರಾಡು ಮತ್ತೆ ಏನ್ರಿ ಅವರ ಒಂದು ಹೆಂಡತಿಗೆ. ಅವನೇನ್ ಮಾಡಿದ್ದಾನೆ ಹೆರಾಡು ಅಂತಂದ್ರೆ ತನ್ನ ಅಣ್ಣನಾಗಿರಂತ ಫಿಲಿಪ್ನನ್ನ ಸಾಯಿಸಿ ಅದಕ್ಕೆ ಏನ್ ಮಾಡ್ತಾನೆ ಮದುವೆ ಮಾಡ್ಕೊಂಡಿದ್ದಾನೆ. ಅದು ನ್ಯಾಯವಾದ ಕೆಲಸನೇ ಅಲ್ಲ, ಅದು ತಪ್ಪಾದಂತ ಕೆಲಸ. ಅವ್ನು ಹೇಳಿದ್ರೆ ಸತ್ಯ, ಆದ್ರೆ ಇದು ಕೇಳಕ್ ಹೆಂಗಿತ್ತು ಅಂದ್ರೆ ತುಂಬಾ ಕಠಿಣವಾಗಿತ್ತು. ಅದಕ್ಕೆ ನಾವು ಬೈಬಲ್ ಓದ್ಬೇಕಾರೆ ಹೆರಾಡಿಯಾಸ್ಗೆ ತುಂಬಾ ಕೋಪ ಬಂತು ಅಂತ ನೋಡ್ತೀವಿ. ಅವಾಗ ಅವಾಗ ಜಾಂದ ಬಾಪ್ಟಿಸ್ಟ್ ಜಗಳ ಆಡ್ತಾ ಇಲ್ಲ ಅಂತ ಹೇಳ್ತಾರೆ. ಏನೇ ಜಗಳ ಆಡ್ತಾರೆ, ಯಾರು ತಪ್ಪು? ಜಾಂದ ಬಾಪ್ಟಿಸ್ಟ್ ತಪ್ಪೇ ಇಲ್ಲ, ಇರೋ ಫ್ಯಾಕ್ಟ್ ಏನಿದೆಯೋ ಅದನ್ನ ಏನ್ರಿ ಹೇಳ್ತಾ ಇದ್ದಂತ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ಮ ಮಾತು ಹೆಂಗಿರ್ಬೇಕಂತ. ಹೌದು ಹೌದು ಇಲ್ಲ ಇಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಸರಿಯಾದ ತೀರ್ಪನ್ನು ಏನ್ ಮಾಡ್ರಿ ನೀವು ಮಾಡಿರಿ ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಇದು ಹೆಂಗಪ್ಪ ಇತ್ತು ಅಂದ್ರೆ ಭಯಂಕರವಾಗಿಂತ ರೌದ್ರ ಹಾಕದಂಗೆ ಇತ್ತು. ಇದೇ ತರ ಏನ್ರಿ ಯೇಸು ಕ್ರಿಸ್ತನ ಒಂದು ಎರಡನೇ ಪ್ರತ್ಯಕ್ಷತ ಒಂದು ಸಮಯದಿಂದ 1874 ಇಸ್ವಿಯಿಂದ ಏನಾಗಿದೆ ದೇವರ ರೌದ್ರ ಕೋಪನ ದೇವರು ಇವತ್ತು ಯಾರ ಮೇಲಪ್ಪ ಸುರಿಸ್ತಾ ಇದ್ದಾರೆ ಅಂದ್ರೆ ಮಹಾ ಒಂದು ಬಾಬಿಲೋನ್ ಮೇಲೆ ಮಾಡ್ತಾ ಇದಾರೆ, ಸುರಿಸ್ತಾ ಇದಾರೆ. ಹೆಂಗೆ ಅಂದ್ರೆ ಸತ್ಯ ಕೊಡೋದ್ ಮುಖಾಂತರ. ಅದಕ್ಕೆ ನಾವು 10ನೇ ವಚನ ನೋಡ್ಬೇಕಂತ ಹೇಳ್ತಾರೆ. ಏನ್ರಿ ಅವರ ನೆನಪು ಹಾಕಿದ ದೇವರ ರೌದ್ರ ಎಂಬ ದ್ರಾಕ್ಷರಸವನ್ನು ಕುಡಿಯುವನು ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದತ್ತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಇದೇನಪ್ಪ ಬೆಂಕಿ ಗಂಧಕಗಳಿಂದ ಯಾತನೆ ಪಡ್ತಾರೆ ಅಂತಂದ್ರೆ ಬೆಂಕಿಗೆ ಏನೋ ಒಂದು ವಸ್ತು ಆಗ್ತಾನೆ ಆಗ್ತದೆ, ಅದು ಸರ್ವನಾಶ ಮಾಡಾಗ್ತದೆ. ಸೊ ಯಾತನೆ ಪಡ್ತಾರೆ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ ಏನ್ರಿ ಅವರ ನೆನಪು ಅದರ. ಇವಾಗ ಬೆಂಕಿನ ನಾಶ ಆಗಿದ್ಮೇಲೆ ಹೊಗೆ ಏನಾಗ್ತಾರೆ ಬರ್ತಾ ಇರ್ತಾರೆ ಅದರ. ಸೊ ಅದಕ್ಕೆ ದ ಸ್ಮೋಕ್ ಶಲ್ ರೈಸ್ ಕಂಟಿನ್ಯೂಲಿ ಫಾರ್ ಎವರ್ ಅಂಡ್ ಎವರ್ ಅಂತ ಹೇಳ್ತಾರೆ. ಏನ್ ಸ್ಮೋಕ್ ಅಂತಂದ್ರೆ ಅವರು ಸಂಸ್ಥೆ ಅದು ಒಂದು ಕಾಲಲ್ಲಿ ಹಿಂಗಿತ್ತು, ಅದು ನಾಶ ಆಯಿತು, ಅದ್ರ ಬಗ್ಗೆ ಇರುವಂತ ನೆನಪುಗಳು ಮನುಷ್ಯರ ಮನಸ್ಸಲ್ಲಿ ಶಾಶ್ವತವಾಗಿ ಏನಾಗ್ತಾರೆ ಯಾವತ್ತು ಅದಿರ್ತಾರೆ, ಯಾರು ಅದನ್ನ ತೆಗೆದಿಕ್ಕಾಗಲ್ಲ. ಇದು ಎಲ್ಲಿ ನಡೀತದೆ ಅಂತಂದ್ರೆ ಯಜ್ಞದ ಕುರಿಯಾದಾತನ ಮುಂದೆ, ಅವನ ಪರಿಶುದ್ಧ ದೇವದೂತರ ಮುಂದೆ ಅಂತಂದ್ರೆ ಆತನ ಪ್ರಸನ್ನತೆಯಲ್ಲಿ. ಮತ್ತೆ 24ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ಏನ್ರಿ ತನ್ನ ಒಂದು ಏನ್ರಿ ಎರಡನೆಯ ಪ್ರಸನ್ನತೆಗೆ ಇರುವಂತ ಸೂಚನೆ ಅಲ್ವರ. ಪ್ರಸನ್ನತೆ ಏನ್ರಿ ಯೇಸು ಕ್ರಿಸ್ತ ಬರ್ತಾ ಇದಾರೆ ಅಂತನ
ಪ್ರತ್ಯಕ್ಷತೆ
ಪ್ರತ್ಯಕ್ಷತೆ ಅಲ್ವರ. ಎಲ್ಲಿದ್ದಾರೆ? ಬಂದಿದ್ದಾರೆ ಅಲ್ವರ. ಅವರ ಸನ್ನಿಧಾನದಲ್ಲಿ ಅವರ ರಾಜ್ಯದಲ್ಲಿ ಅವರು ಪ್ರಸನ್ನತೆಯಲ್ಲಿ ಎರಡನೇ ಬರಿಕೆಯಲ್ಲಿ ಬಂದಿರ್ಬೇಕಾರೇ ಆತನ ಒಂದು ಗಮನದ ದೃಷ್ಟಿಯಲ್ಲೇ ಏನಾಗದ ಇವೆಲ್ಲ ವಿಚಾರಗಳು ಆಗೋದು. ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದಿದ ಮೇಲೆ ಮಹಾಬಾಬುಲನ್ ಕಿಡಲ್ಪಡೋದು, ಮಹಾಬಾಬುಲನ್ ಸರ್ವನಾಶ ಆಗೋದು, ದೊಡ್ಡ ಸಮೂಹ ಏನಾಗೋದ್ರಿಂದ ಬಿಟ್ಟು ಬರೋದು ಇವೆಲ್ಲ ಆಗದೆ ಯಾವಾಗ ಅಂತಂದ್ರೆ ಕ್ರಿಸ್ತನ ಒಂದು ಏನ್ರಿ ಪ್ರೆಸೆನ್ಸ್ ಅಲ್ಲಿ ಎರಡನೇ ಬರಿಕೆ ಪ್ರೆಸೆನ್ಸ್. ಸರಿ ಇವತ್ತಿನ ನಮ್ಮ ಪಾಠಕ್ಕೆ ನಾವು ಏನ್ ಮಾಡೋಣ ಹೋಗೋಣ. ಸೊ ಅದಕ್ಕೆ ಇವತ್ತಿನ ಪಾಠ ನೋಡ್ಬೇಕಾದ್ರೆ ರೆವಲೇಷನ್ 14 ಚಾಪ್ಟರ್ ತರ್ಟೀನ್ತ್ ವರ್ಷದಿಂದ ಹಿಡಿದು 20th ವರ್ಷಗೂ ನಾವು ಏನ್ ಮಾಡೋಣ ನಾವು ನೋಡೋಣ ಅಂದ್ರೆ ಅದಕ್ಕೆ ನಾವು ಓದೋಣ. ಪ್ರಕಟಣೆ 14ನೇ ಅಧ್ಯಾಯ ವಚನ 13.
ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತ್ತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ.
ನೋಡ್ರ ಏನ್ ಹೇಳ್ತಾರೆ, ಪರಲೋಕದಿಂದ ಒಂದು ಶಬ್ದವು ನನಗೆ ಏನಾಗ್ತು ಕೇಳಿಸಿತು. ಅದು ಏನ್ ಹೇಳ್ತದೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವುದು ಏನ್ರಿ ಧನ್ಯರು ಅಂದು ಹೇಳ್ತಾರೆ. ಅದರ ಯೋಚನೆ ಮಾಡಿ, ಸಾವುನ ಏನ್ರಿ ಎಲ್ಲರ ಒಂದ್ ಕಡೆ ಬೈಬಲ್ನಲ್ಲಿ ಒಳ್ಳೇದು ಧನ್ಯ ಒಳ್ಳೆ ಕೆಲಸ ಸತ್ರೆ ಅಂತಂದ್ಬಿಟ್ಟು ಎಲ್ಲರೂ ಹೇಳಿದಾರೆ ಅಂತಂದ್ರೆ, ಇದು ಒಂದೇ ಜಾಗದಲ್ಲಿ ಮರಣನ ಒಳ್ಳೇದು ಅಂತ ಹೇಳಿದ್ರು, ಬೇರೆ ಯಾವುದೇ ಜಾಗದಲ್ಲಿ ಬೈಬಲ್ನಲ್ಲಿ ಡೆತ್ನ ಒಳ್ಳೆ ಒಂದು ವಿಚಾರಕ್ಕೆ ಕಂಪೇರ್ ಮಾಡಿದ್ದೇ ಇಲ್ಲ. ಸರ ಇಟ್ ಇಸ್ ಬ್ಲೆಸ್ಡ್ ಅಂತಂದ್ಬಿಟ್ಟು ಇದೊಂದೇ ಜಾಗದಲ್ಲಿ ಏನ್ ಮಾಡೋದು ನಮ್ಗೆ ಅಲ್ಲಿ ಹೇಳೋದು. ಸರಿ ಯಾಕೆ ಇಲ್ಲಿ ಬ್ಲೆಸ್ಡ್ ಅಂತಂತ ಹೇಳ್ತಾರೆ, ಯಾಕೆ ಧನ್ಯರು ಅದರ ಈ ತರ ಸಾಯದು ಧನ್ಯರು ಅಂತಂದ್ಬಿಟ್ಟು ಯಾಕೆ ಹೇಳ್ತಾರೆ, ಮತ್ತೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಇಂದ ಹೇಳ್ತಾರೆ, ಯಾವತ್ತು ಯಾವ ಸಂದರ್ಭದಲ್ಲೂ ಕೂಡ ಯಾರೆಲ್ಲ ಸತ್ರು ಸರಿ ಧನ್ಯರು ಅಂತ ಹೇಳಕ್ ಹೋಗಲ್ಲ. ಅಲ್ಲಿ ಹೇಳ್ತಾರೆ ಇಂದಿನಿಂದ ಅಲ್ರ, ಇಂದಿನಿಂದ ಅಂತಂತ ಹೇಳ್ತಾರೆ. ಅಂದ್ರೆ ಯಾವ್ದಿದು ಇಂದಿನ ಅಂದ ಟೈಮ್ ಅಂದ್ರೆ ಯಾವ್ದಿದು, ಯಾವ ಟೈಮ್ ಪರ್ಟಿಕ್ಯುಲರ್ ಗಳಿಗೆಯಿಂದ ಹೇಳ್ತಾ ಇದಾರೆ ಅಂತ ನೋಡ್ಬೇಕಾರೆ ಅಲ್ಲಿ 8ನೇ ವಚನದಲ್ಲಿ ಹೋದ್ರೆ, ಆ 8ನೇ ವಚನದಲ್ಲಿ ಏನ್ ನಡೀತೋ ಘಟನೆ, ಆ ಘಟನೆ ಆಗಿದ್ದ ದಿನದಿಂದ ಇಂದಿನಿಂದ ಆ ಸಮಯದಿಂದ ನೆಕ್ಸ್ಟ್ ಯಾರೆಲ್ಲ ಏನ್ರಿ ಕರ್ತನ ಭಕ್ತರಾಗಿ ಏನ್ರಿ ಸಾಯ್ತಾರೋ ಅವರಲ್ಲಿ ಏನ್ರಿ ಧನ್ಯರು ಅಂತ ಹೇಳ್ತಾರೆ. ಸಿ 8ನೇ ವಚನದಲ್ಲಿ ಏನ್ ಹೇಳ್ತಾರೆ ಓದ ನೋಡಿದ್ದೀನಿ, ಪ್ರಕಟಣೆ 14:8.
ಅವನ ಹಿಂದೆ ಎರಡನೆಯವನಾದ ಒಬ್ಬ ದೇವದೂತನು ಬಂದು, ಬಿದ್ದಳು ಬಿದ್ದಳು, ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದು ಹೇಳಿದನು.
ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು ಅಂತ ಹೇಳ್ತಾ ನೋಡಿ ಆ ದಿನದಿಂದ. ಚೆನ್ನಾಗ್ರೆ ಬಾಬೇಲ್ ಅಂತ ಮಹಾನಗರಿ ಯಾವಾಗಪ್ಪ ಬೀಳ್ತು ಅಂತ ನೋಡ್ಬೇಕ್ರೆ, ನಾವು ಒಂದು ಪಾಠ ಇದೆ ಇದನ್ನ ನಿಮ್ಗೆ ಹೇಳಿಲ್ಲ, ಆದ್ರೆ ಇದ್ರ ಬಗ್ಗೆ ಸ್ವಲ್ಪ ಒಂದು ಜಿಸ್ಟ್ ಮಾತೆ ಮಾಡೋಣ. ಅದರ ಜೂಯಿಶ್ ಡಬಲ್ ಅಂತ ಹೇಳ್ತಾರೆ, ಏನಿದು ಈ ಜೂಯಿಶ್ ಡಬಲ್ ಅಂತ ನೋಡ್ಬೇಕ್ರೆ, ಏನ್ರಿ ನಮ್ಗೆ ಚೆನ್ನಾಗ್ ಗೊತ್ತು ನಮ್ಮ ದೇವರು ಒಂದು ಮಾಡಿದಂತ ದೈವಿಕ ಯೋಜನೆಯಲ್ಲಿ ಸುವಾರ್ತೆ ಯುಗ ಇದೆ, ಅದಕ್ಕಿಂತ ಮುಂಚೆ ಯಹೂದ್ಯರ ಯುಗ ಇತ್ತು. ಸೊ ಯಹೂದ್ಯರ ಯುಗದಲ್ಲಿ ನಡೆದಿರಂತ ಎಲ್ಲಾ ವಿಚಾರಗಳು ಏನಾಗಿದ್ರೆ ಸುವಾರ್ತೆ ಯುಗದಲ್ಲಿ ನಡೆದಂತ ವಿಚಾರಗಳು ಏನಾಗಿತ್ತಲ್ಲ ಎಲ್ಲ ಪ್ಯಾರಲಲ್ ಆಗಿ ಏನಾಗಿದೆ ಇದೆ ಅಂತ ನೋಡ್ತಿದ್ರು. ಹಂಗಾರೆ ಯಹೂದ್ಯರ ಯುಗ ಅಲ್ಲಿ ನಡೆದಂತ ಎಲ್ಲಾ ವಿಚಾರಗಳು ಹೇಗೆ ಪ್ಯಾರಲಲ್ಲೋ, ಯಹೂದ್ಯರ ಯುಗದ ಸಮಯ ಕೂಡ ಸುವಾರ್ತೆ ಯುಗದ ಸಮಯಕ್ಕೆ ಏನಾಗಿದೆ ಪಕ್ಕ ಪ್ಯಾರಲಲ್ ಆಗಿದೆ. ಜೊತೆಗೆ ಈ ಒಂದು ಸುವಾರ್ತೆ ಯುಗ ಮತ್ತೆ ಯಹೂದ್ಯರ ಯುಗ ಎಲ್ಲಿ ಕರೆಕ್ಟ್ ಆಗಿ ಎರಡು ಸೇರ್ತದೆ ಅಂತಂದ್ರೆ ಯೇಸು ಕ್ರಿಸ್ತ ಶಿಲ್ಬೆಯಲ್ಲಿ ಸಾಯ ಅಂತ ಸಮಯದಲ್ಲಿ. ಸೊ ಇದಕ್ಕೆ ಯಹೂದ್ಯರ ಯುಗ ಎಲ್ಲಿಂದ ಆರಂಭ ಆಯ್ತು ಅಂದ್ರೆ ಯಾಕೋಬಿನ ಮರಣದಿಂದ, ಅಂದ್ರೆ ಇಸ್ರೇಲ್ ಒಂದು ಗೋತ್ರವಾಗಿ ಒಂದು ರಾಜ್ಯವಾಗಿ ಆರಂಭ ಆಯ್ತು ಗೊತ್ತಾ, ಆ ದಿನದಿಂದ ಯೇಸು ಕ್ರಿಸ್ತು ಶಿಲ್ಬೆ ಮೇಲೆ ಸಾಯ ತನಕ ಅಂದ್ರೆ ಯಹೂದ್ಯರ ಒಂದು ಕಾಲ. ಆ ಶಿಲ್ಬೆ ಮೇಲೆ ಸತ್ತಿರೋದಿಂದ ಯೇಸು ಕ್ರಿಸ್ತನ ಎರಡೇ ಬರಿಕೆವರೆಗೂ ಇರಂತ ಕಾಲನೇ ಏನಪ್ಪ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಒಂದು ಸುವಾರ್ತೆ ಒಂದು ಕಾಲ ಅಂತ ನೋಡ್ತೀವಿ. ಸರಿ ಇವಾಗ ಈ ಒಂದು ಸುವಾರ್ತೆ ಒಂದು ಕಾಲದಲ್ಲಿ ಮತ್ತೆ ಯಹೂದ್ಯರ ಕಾಲದಲ್ಲಿ ಒಂದು ವಿಶೇಷವಾಗಿ ಕೆಲಸ ನಡೀತು ಪ್ಯಾರಲಲ್ ಅಂತ ಹೇಳ್ತೀವಿ ಗೊತ್ತಾ. ಏನ್ರಿ ಪ್ಯಾರಲಲ್ ಅಂದ್ರೆ ಯಹೂದ್ಯರ ಯುಗದಲ್ಲಿ ನಡೆದಿರೋದೇ ಸುವಾರ್ತೆಗೆ ನಡೆಯುದು ಅಲ್ರ. ಇವಾಗ ಯಹೂದ್ಯರ ಯುಗದಲ್ಲಿ ಎಲ್ಲಾ ಯಹೂದ್ಯರು ಯೇಸು ಕ್ರಿಸ್ತನ ಏನ್ ಮಾಡುದು ಎದುರು ನೋಡಿದ್ರು. ಯೇಸು ಕ್ರಿಸ್ತು ಅಂದ್ರೆ ಮಸಿಯಾ ಬರ್ತಾರೆ, 33.5 ವರ್ಷ ಭೂಲೋಕದಲ್ಲಿ ಇರ್ತಾರೆ, 3.5 ವರ್ಷ ಏನ್ ಮಾಡ್ತಾರೆ ತನ್ನ ಒಂದು ಸೇವೆಯನ್ನ ಮಾಡ್ತಾರೆ ಅಂತಂದ್ಬಿಟ್ಟು ಎಲ್ಲಾ ಯಹೂದ್ಯರಿಗೆ ಧರ್ಮಶಾಸ್ತ್ರದಲ್ಲಿ ಮತ್ತೆ ದಾನಿಯೇಲ್ ಪುಸ್ತಕದಲ್ಲಿ ಬರೆದಂತ ಪ್ರವಾದನೆಗಳ ಪ್ರಕಾರ ಏನಂತ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೆ ಯೇಸು ಕ್ರಿಸ್ತನ ರಾಜಾದಿ ರಾಜನಾಗಿ ಯಾವಾಗಪ್ಪ ಎಲ್ಲರೂ ಎದುರು ನೋಡ್ಬಿಟ್ರು ಅಂತಂದ್ರೆ, ಯೇಸು ಕ್ರಿಸ್ತು ಕೂಸಾಗಿರ್ಬೇಕಾದ್ರೆ ಏನ್ ಮಾಡಿದ್ರೆ ಅಂತಲ್ಲಿ ಅಲ್ಲಿ ಅದನ್ನ ಎದುರು ನೋಡಿದ್ರು. ಅದರ ಎಲ್ಲರೂ ಬಂದ್ಬಿಟ್ಟು ಯೇಸು ಕ್ರಿಸ್ತನ ರಾಜ್ಯಂತರ ಎದುರು ನೋಡಿದ್ರು ಮೊದಲನೇ ಬರುವಿಕೆಯಲ್ಲಿ. ಯಾವಾಗ ಅಂತಂದ್ರೆ ಯೇಸು ಕ್ರಿಸ್ತು ಹುಟ್ಟಂತ ಸಮಯದಲ್ಲೇನೇ ರಾಜನಾಗಿ ಎದುರು ನೋಡಿದ್ರು. ಅದಕ್ಕೆ ಆ 3ನೇ ದಿವಸದಿಂದ ಬಂದಂತ ಜೋಯಿಷರು ಏನ ಹುಡ್ಕೊಂಡ್ಬರ್ತಾರೆ, ರಾಜನ್ನ ಹುಡ್ಕೊಂಡ್ಬರ್ತಾರೆ. ಹೆರಾಡು ವಿಚಾರಿಸ್ಬೇಕಾದ್ರೆ ಏನ ವಿಚಾರಿಸ್ತಾನೆ, ರಾಜ ಹುಟ್ಟೋದಿಲ್ಲೇನಾ ಅಂತ ವಿಚಾರಿಸ್ತಾನೆ. ಸೊ ಹಂಗಾದ್ರೆ ಎಲ್ಲರಿಗೂ ಇದ್ದಂತ ಎಕ್ಸ್ಪೆಕ್ಟೇಷನ್ಸ್, ಯೇಸು ಕ್ರಿಸ್ತು ಹುಟ್ಟಂತ ಸಂದರ್ಭದಲ್ಲಿ ರಾಜ ಯಾವಾಗ ಬರ್ತಾರೆ, ಮಸಿ ಯಾವಾಗ ಬರ್ತಾರೆ, ನಮ್ಗೆ ರಕ್ಷಣೆ ಯಾವಾಗ ಕೊಡ್ತಾನೆ. ಆದ್ರೆ ಯೇಸು ಕ್ರಿಸ್ತು ಇವ್ರು ಎಲ್ಲರೂ ಎದ್ದು ನೋಡಂತ ರೀತಿಲಿ ಕೂಸಾಗಿರ್ಬೇಕಂದ್ರೆ ಮಸಿಯಾಗಿ ಬರ್ಲಿಲ್ಲ. ಅವ್ರು ಮಸಿಯಾಗಿದ್ ಯಾವಾಗ ಅಂತಂದ್ರೆ 30 ವರ್ಷದ ನಂತರ. ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಪಾಯಿಂಟ್. ಓಕೆನ್ರ ಆ 30 ವರ್ಷದ ನಂತರ ಮಸಿಯಾಗಿ ಏನ್ ಮಾಡಿದ್ರು ಇಸ್ರೇಲ್ ಮುಂದೆ ಕಾಣಿಸ್ಕೊಂಡ್ರು, ಅರೆ ಯೇಸು ಕ್ರಿಸ್ತನ ಯಾರೋ ಮಸಿಯಾಗಿ ಅಂಗೀಕಾರ ಮಾಡಕ್ಕೆ ಮನ್ಸ್ ಮಾಡ್ಲಿಲ್ಲ. ಯಾಕಂದ್ರೆ ಇವ್ರು ಎದುರು ನೋಡಿದಂತ ಮಸಿಯ ರಾಜಂತರ ಇರಬೇಕು, ರಾಜಾದಿ ರಾಜಂತರ ಇರಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಯಾವ ತರ ಬರ್ತಾರೋ ಅದನ್ನ ಮೊದಲನೇ ಬರುವಿಕೆಯಲ್ಲಿ ಯಹೋದ್ಯರು ಏನ್ ಮಾಡಿದ್ರು ಎದುರು ನೋಡಿದ್ರು. ಅದಕ್ಕೆ ಏನಾಗಿಲ್ಲ, ಅವ್ರಿಗೆ ಏನಾಗಿಲ್ಲ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋ ರೀತಿಲಿ ಏನಾಗಿಲ್ಲ ಅವ್ರಿಗೆ ಆಗ್ಲಿಲ್ಲ. ಸರಿ, ಅದಕ್ಕೆ ಯೇಸು ಕ್ರಿಸ್ತು ಬಂದ್ರು. ಅವ್ರು ಭೂಲೋಕದಲ್ಲಿ ಎಷ್ಟು ವರ್ಷಪ್ಪ ಸೇವೆ ಮಾಡಿದ್ರೆ 3.5 ವರ್ಷ ಏನ್ ಮಾಡಿದ್ರು ಸೇವೆ ಮಾಡಿದ್ರು. ಸರಿ, 3.5 ವರ್ಷ ಯಾವ ತರ ಸೇವೆ ಮಾಡಿದ್ರು ಇವೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಎರಡೇ ಬರಿಕೆಲ್ ಏನ್ರಿ ಪ್ಯಾರಲಲ್ ನೋಡಿ. ಯೇಸು ಕ್ರಿಸ್ತನ ಎರಡೇ ಬರಿಕೆ ಕೂಡ ಏನ್ರಿ, ಎಲ್ಲರೂ 1844 1844 ಯೇಸು ಕ್ರಿಸ್ತು ಬಂದ್ಬಿಡ್ತಾರೆ ಹಂಗೇ ಮಸಿಯಾಗಿ, ಹಂಗೇ ರಾಜಂತರ ಪರಲೋಕದಿಂದ ಆಕಾಶದ ಹಂಗೇ ಮೇಘದ ಮೇಲೆ ಇಳಿದು ಬರ್ತಾರೆ ಅಂತ ಏನ್ ಮಾಡಿದ್ರು ಎಲ್ಲರೂ ಎದುರು ನೋಡಿದ್ರು. ಅರೆ, ಯೇಸು ಕ್ರಿಸ್ತು ಆಗ ಬರ್ಲಿಲ್ಲ. ಅವ್ರು ಯಾವಾಗಪ್ಪ ಬಂದಿದ್ದು ಅಂದ್ರೆ 1874 ಅಲ್ಲಿ 30 ಇಯರ್ಸ್ ನಂತರ ಏನಾಗಿದ್ದು ಅವ್ರು ಕಾಣಿಸ್ಕೊಂಡು. ಸೇಮ್ ಮೊದಲನೇ ಬರ್ಬೇಕಿಲ್ಲ ಹಿಂಗೆ 30 ವರ್ಷ ಗ್ಯಾಪ್ ಇತ್ತು, ಎರಡನೇ ಬರ್ಬೇಕಿಲ್ಲ 30 ವರ್ಷ ಗ್ಯಾಪ್. ಸೊ ಇದಾಗಿದ್ಮೇಲೆ 3.5 ವರ್ಷ ಏನಪ್ಪ ಮಾಡಿದ್ರು, ಯೇಸು ಕ್ರಿಸ್ತು ಮೊದಲನೇ ಬರ್ಬೇಕಿಲ್ಲ ಹೆಂಗ್ ಕೆಲಸ ಮಾಡಿದ್ರು, ಅದೇ 3.5 ವರ್ಷ ಕ್ರಿಸ್ತನ ಎರಡನೇ ಬರ್ಬೇಕಿಲ್ಲ 1874 ಇಂದ ಹಿಡ್ರಿ ಅಲ್ವರ ಎಲ್ಲಿವರೆಗೂ ಅಂತಂದ್ರೆ 3.5 ವರ್ಷ ಆಡ್ ಮಾಡಿದ್ರೆ 1874ಗೆ ನಮ್ಗೆಲ್ಲಪ್ಪ ಬರ್ತಾರೆ ಅಂತಂದ್ರೆ 1877 6 ತಿಂಗಳು ಬರ್ತಾರೆ. ಸೊ ಅಂದ್ರೆ 1878 ಅಂತ ಇಟ್ಕೊಳ್ಳಿ ಅದನ್ನ. ಸೊ 1878 ವರೆಗೂ ಏನಪ್ಪ ಮಾಡ್ತಾರೆ ಅಂದ್ರೆ ಮೊದಲನೇ ಬರ್ಬೇಕಲ್ಲಿ ಏನ್ ಕೆಲಸ ಮಾಡಿದ್ರು ಅದೇ 3.5 ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ. ಸೊ ಏನ್ ಕೆಲಸ ಮಾಡಿದ್ರು ಇವ್ರು ನೋಡಿ, ಈ ಗಮಿಸಿ ಅದನ್ನ, ಯೇಸು ಕ್ರಿಸ್ತು ಮೊದಲನೇ ಬರ್ಬೇಕಲ್ಲಿ ಬರ್ಬೇಕಾದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ರು. ಏನಪ್ಪ ಮಾಡಿದ್ದು 3.5 ವರ್ಷ ಅಂದ್ರೆ ಮುಖ್ಯವಾಗಿ ಅವ್ರು ಯಹೂದ್ಯರಕ್ ಮಾತ್ರ ಸುವಾರ್ತೆ ಏನ್ ಮಾಡಿದ್ರು ಸಾರಿದ್ರು. ಯೇಸು ಕ್ರಿಸ್ತು ಎಲ್ಲರೂ ಹೋಗ್ಬಿಟ್ಟು ಅನ್ಯ ಜನಾಂಗದಕ್ಕೆ ಸುವಾರ್ತೆ ಸಾರಿದ್ರ ಸಾರಿದ್ರ
ಕೇಳಿಸ್ತಿಲ್ರಿ ಬ್ರದರ್.
ಯೇಸು ಕ್ರಿಸ್ತು ಒಂದ್ ನಿಮಿಷ ರೀ.
ಇಲ್ಲ ಬ್ರದರ್.
ಓಕೆ, ಎಲ್ಲರೂ ಕೇಳಿಸ್ತಿದ್ ಆಡಿಯೋ ಕ್ಲಿಯರ್ ಇದ್ಯಾ?
ಕ್ಲಿಯರ್ ಇದೆ ಬ್ರದರ್, ನಮಗೆಲ್ಲ
ಈಗ ಸ್ವಲ್ಪ ಕ್ಲಿಯರ್ ಬಂತು ಬ್ರದರ್, ಅದು ಸ್ವಲ್ಪ ಕಡಿಮೆ ಇತ್ತು ಸೌಂಡ್. ಓಕೆ ಬ್ರದರ್,
ಹೇಳಿ ಬ್ರದರ್ ಇನ್ನೊಂದ್ಸಲ.
ಒಂದು ಮಿನಿಟ್ ಇರಿ,
ರಿಪೀಟ್ ದ ಕ್ವೆಶ್ಚನ್ ಬ್ರದರ್.
ಒಂದ್ ಮಿನಿಟ್. ಸರಿ, ಎಲ್ಲರೂ ಕ್ಲಿಯರ್ ಇದೆಯಾ ಆಡಿಯೋ ಕೇಳಿಸ್ತೈತಾ? ಯೇಸು ಕ್ರಿಸ್ತು ಏನ್ರಿ ಮೊದಲನೇ ವರ್ಗಕ್ಕೆ ಬರ್ಬೇಕಾದ್ರೆ ಅವ್ರ ಸೇವೆನ ಏನ್ರಿ ಅನ್ಯ ಜನಗಳ ನಡುವೆ ಮಾಡಿದ್ರ? ಅವ್ರು ಮಾಡಿದ್ ಎಲ್ಲಿ ಅಂತಂದ್ರೆ ಬರೀ ಇಸ್ರೇಲ್ ಜನಗಳ ನಡುವೆ ನೋಡಿ. ಮತ್ತೆ 15ನೇ ಅಧ್ಯಾಯ ನೋಡಿ, ಅಲ್ಲಿ ಹೇಳ್ತಾರೆ. ಮ್ಯಾಥ್ಯೂ 15 ಚಾಪ್ಟರ್.
ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು.
ನೋಡ್ರ, ಯೇಸು ಕ್ರಿಸ್ತನ ದೇವ್ರು ಕಳ್ಸಿಕೊಟ್ಟಿದ್ದೆ ಎಲ್ಲಿ ಅಂತಂದ್ರೆ ಎಂತರೆ ಇಸ್ರೇಲ್ ಮನೆತನ. ಅದು ಎಂತ ಇಸ್ರೇಲ್ ಮನೆತನ ಅಂತಂದ್ರು ಎಂತ, ತಪ್ಪಿಸಿಕೊಂಡಂತ ಕುರಿ ಅರ್ಥ ಆಯ್ತಾ? 100 ಕುರಿಗಳಿತ್ತು, ಒಂದ್ ಕುರಿ ಏನಾಯ್ತು ನೋಡಿ, ತಪ್ಪಿಸ್ಕೊಂಡಂತ ಕುರಿ. ಅದರ ಇಸ್ರೇಲ್ ಜನಗಳಿಗೆ ದೇವ್ರು ಕಳ್ಸಿಕೊಟ್ಟಿದ್ದ. ಅಂದ್ರೆ ಅವ್ರು ಮಾಡಿದಂತ ಸೇವೆ ಎಲ್ಲಿ ಅಂದ್ರೆ ಬರೀ ಇಸ್ರೇಲ್ ನಡುವೆ ಮಾಡಿದ್ರು, ಬರೀ ಯೋಧ್ಯರಿಗೆ ಏನ್ ಮಾಡಿದ್ದವ್ರ ಅವ್ರು ಮಾಡಿದ್ರು. ಅನ್ಯ ಜನಗಳು ಮಾಡಿದ್ರ ಅಂದ್ರೆ ಇಲ್ಲ ಅಲ್ವರ. ಇದೇ ಪ್ರಕಾರ ಇವಾಗ ಆತನು ಬಂದಿದ್ದ ಮೇಲೆ ಅವ್ರು ಮಾಡ್ತಾರಂತ ಸೇವೆನೆ ಯಾರಿಗೆ ಅಂತಂದ್ರೆ ಕ್ರೈಸ್ತವ್ರ ನಡುವೆನೆ. ಇನ್ನ ಲೋಕ ಜನಗಳ ಜೊತೆಗೆ ಏನ್ ಮಾಡಕ್ ಹೋಗಿಲ್ಲ ಅವರು, ಡೀಲಿಂಗ್ಸ್ ಮಾಡ್ತಾ ಇಲ್ಲ ಅಲ್ವರ. ಸಂಗ್ರೆ ಮೊದಲನೇ ಬರ್ವಿಕೆಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಯಹೂದ್ಯರಿಗೆ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಹಾಲು ಜೇನು ತುಪ್ಪ ಏನೋ ಅದಕ್ಕೆ ಕೊಟ್ರ ಅಂತಂದ್ರೆ ಇಲ್ಲ. ಆಶೀರ್ವಾದಗಳು ಕೊಟ್ಬಿಟ್ರ, ಭೂಲೋಕದ ಆಶೀರ್ವಾದಗಳ ಇಲ್ಲ. ಸತ್ಯನ ಕೊಟ್ಟಿ ಏನಪ್ಪ ಮಾಡಿದ್ರು ಅಂತಂದ್ರೆ ಸತ್ಯ ಕಡೆಗೆ ದೇವ್ರ ಕಡೆಗೆ ಏನ್ ಮಾಡಿದ್ರು ಸೆಳೆದ್ರು. ಆವಾಗಿರಂತ ಧಾರ್ಮಿಕ ಸಂಸ್ಥೆನ ತಿದ್ದದಿಕ್ಕೆ ಏನ್ ಮಾಡಿದ್ರು ಪ್ರಯತ್ನ ಮಾಡಿದ್ರು. ಆದ್ರೆ ತಿದ್ಕೊಂಡ್ರ ಯಹೂದ್ಯರು ಅಂತಂದ್ರೆ ಯಹೂದ್ಯರು ಏನ್ ಮಾಡ್ಲಿಲ್ಲ, ತಿದ್ಕೊಂಡ್ಲಿಲ್ಲ. ಅದಕ್ಕೆ 3.5 ವರ್ಷ ಕೂಡ ವೇಟ್ ಮಾಡ್ತಾರೆ. 3.5 ವರ್ಷದವರೆಗೂ ವೇಟ್ ಮಾಡಿ ಯಾವಾಗ ತಿದ್ಕೊಂಡ್ಲಿಲ್ವೋ ಇಸ್ರೇಲ್ ಒಂದು ಧಾರ್ಮಿಕ ಮನೆತನನ ಕೈ ಬಿಟ್ಬಿಡ್ತಾರೆ. ಅದರ ಓದಿ ಮತ್ತೆ 23:38. ಮತ್ತೆ 23:27 ಇಂದ ಓದಿ.
27
ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ.
37 ಓದಿ, ಮ್ಯಾಥ್ಯೂ 23:37 ಓದಿ.
ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ.
37
ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ಈ ಬಗ್ಗೆ ಮನಸ್ಸಿಲ್ಲದೆ ಹೋಯಿತು.
ಎಷ್ಟೋ ಸತಿ ಸೇರಿಸೋದಕ್ಕೆ ನನಗೆ ಮನಸ್ಸಿದೆ, ನಿಮ್ಗೇನಿಲ್ಲ ಮನಸ್ಸಿಲ್ಲ. 3.5 ಇಯರ್ಸ್ ಇವ್ರು ಮಾತ್ರ ಏನ್ರಿ ಎಫರ್ಟ್ಸ್ ಹಾಕೊಂಡು ನೋಡ್ರಿ ಅಂತೀನಿ. ಅದಕ್ಕೆ ನೋಡಿದ್ರ ದ್ರಾಕ್ಷಿ ತೋಟದ ನಡುವೆ ಅಂಜೂರ ಮರ, ಅಂಜೂರ ಮರಕ್ಕೆ 3 ವರ್ಷ ಅಂತಾರೆ ಎಫರ್ಟ್ಸ್ ಹಾಕಿದ್ರು ಫಲಗಳು ಬರಲ್ಲ. 11 ವರ್ಷ ಹಾಕು ಅಂದ್ರು, ಆದ್ರೆ ಏನಾಗಿಲ್ಲ, ಫಲಗಳು ಬರಲಿಲ್ಲ. ಹತ್ತಿ ಮರ ಏನ್ ನೋಡಿದ್ರು, ಬಂದ್ ನೋಡಿದ್ರು ಬರೀ ಎಲೆಗಳಿದೆ, ಕಾಯಿ ಇಲ್ಲ, ಕಟ್ ಮಾಡ್ಬಿ ಸಾಕು ಅಂತಂದ್ರು. ಒಣಗೋಯ್ತು ಅಲ್ವರ. ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ.
ನೋಡಿರಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ.
ನೋಡಿರಿ ನಿಮ್ಮ ಆಲಯವು, ನೋಡ್ರ ನಿಮ್ಮ ಆಲಯವು ನಿಮಗೇನಾಗಿದೆ, ಧಾರ್ಮಿಕ ಒಂದು ಒಂದು ಸಂಸ್ಥೆ ಇಸ್ರೇಲ್ ಅಲ್ಲಿ ರಿಜೆಕ್ಟ್ ಮಾಡ್ಬಿಟ್ರು. ಅದಕ್ಕೆ ಆ ರಿಜೆಕ್ಟ್ ಮಾಡಿದ್ರೆ ಗೊತ್ತಿರೋದ್ರಿಂದ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಅವಾಗ ಸುಗಿ ಮಾಡಿದ್ರು. ಯಾರೆಲ್ಲ ದೇವ್ರ ಮಕ್ಳು ಕೇಳಕ್ಕೆ ಕಿವಿ ಇದೆಯೋ ಅದನ್ನೆಲ್ಲ ಮಾಡಿದ್ರು, ಆಯ್ಕೆ ಮಾಡಿ ಒಂದ್ ಕಡೆಗೆ ಮಾಡಿದ್ರು, ಕರ್ಕೊಂಬಂದ್ರು. ಆಮೇಲೆ ಏನ್ ಮಾಡಪ್ಪ ಮಾಡಿದ್ರೆ 70ನೇ AD ಇಸ್ರೇಲ್ ನ ಸರ್ವನಾಶ ಮಾಡಾಕಿದ್ರು. ಅವಾಗ ಕೃಪೆ ಯಾರಿಗೋಯ್ತು ಅಂದ್ರೆ ಅನ್ಯ ಜನಾಂಗದವ್ರಿಗೋಯ್ತು. ಇವಾಗ ನೋಡಿ ಇದ್ರಲ್ಲಿ ಇನ್ನೊಂದ್ ಏನ್ ಸ್ಪೆಷಾಲಿಟಿ ಅಂತಂದ್ರೆ, ಅವಾಗ ಯೇಸು ಕ್ರಿಸ್ತನ ಮೊದಲನೇ ಬರವಿಕೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಯಾರು ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್. ಅದ್ರ ಈಗೋ ನಿಮ್ಮ ಮಧ್ಯದಲ್ಲಿ ಒಬ್ರು ಇದಾರೆ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಅವ್ರು ಶೂ ಲೇಸ್ ಕೂಡ ಬಿಚ್ಚೋದಕ್ಕೆ ನಂಗೆ ಯೋಗ್ತ ಇಲ್ಲ ಅಂತಂದ್ ಹೇಳಿದ್ರು. ಮಸೀಹನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು, ಈಗೋ ಯಜ್ಞದ ಕುರಿಯಾದ ಆತನು ಲೋಕದ ಒಂದ್ ಪಾಪನ ನಿವೃತ್ತಿ ಮಾಡಂತ ಯಜ್ಞದ ಕುರಿಯಾದ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವ್ರೆ. ಆದ್ರೆ ಜೈಲಲ್ಲಿ ಇರ್ಬೇಕನ್ನಬಿಡ್ತು ಅವ್ರಿಗೆ, ಡೌಟ್ ಬಂದ್ಬಿಡ್ತು, ಓ ಇವ್ರೇ ನಮ್ಮ ಸಿಯಾ ಅಲ್ಲ ಬೇರೆ ಯಾರನ್ನ ಹುಡ್ಬೇಕಾ ಕೇಳ್ಕೊಂಬಾ ಅಂತ ಹೇಳ್ತಾರೆ. ಇದೆಲ್ಲ ಎರಡನೇ ಬರಿಕೆಗೆ ಏನ್ರಿ ಪ್ಯಾರಲಲ್. ಅದಕ್ಕೆ ಯೇಸು ಕ್ರಿಸ್ತು 1874 ಇಂದ 1878 ವರೆಗೂ ಅವ್ರು ಮಾಡಿರೋ ಕೆಲಸ ಏನು ಅಂದ್ರೆ, ಇವಾಗಿರಂತ ಬಾಬಿಲೋನ್ ತಿದ್ದೋದಿಕ್ ಏನ್ ಮಾಡುದು, ಎಷ್ಟೋ ಪ್ರಯತ್ನ ಮಾಡಿದ್ರು ಮಾಡಿದ್ರು. ಆದ್ರೆ ಬಾಬಿಲೋನ್ ತಿದ್ಕೊಂಡ್ಬಿಡ್ತಾ, ಬಾಬಿಲೋನ್ ತಿದ್ಕೊಂತಾ ಬಾಬಿಲೋನ್ ತಿದ್ಕೊಂಡಿಲ್ಲ. ಅದಕ್ಕೆ ಏನಪ್ಪಾ ಮಾಡಿದ್ರು ದೇವ್ರು, ಬಾಬಿಲೋನ್ನ ಕೈ ಬಿಟ್ಬಿಟ್ರು. ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು. ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್, ರೋಮನ್ ಕ್ಯಾಥಲಿಕ್ ಎರಡು ಏನಾಯ್ತು, ದೇವ್ ಕೃಪೆಯಿಂದ ಬಿದ್ದೋಯ್ತು ಅಲ್ಲರ. ಅದಕ್ಕೆ ಏನ್ ಮಾಡಿದ್ರು, ಬಾಬಿಲೋನ್ನ ರಿಜೆಕ್ಟ್ ಮಾಡ್ಬಿಟ್ರು. ಅವಾಗ ಏನಪ್ಪ ಮಾಡಿದ್ರೆ ದೇವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಬಾಬಿಲೋನ್ ಅಂತ ಜನಗಳನ್ನ, ಬಾಬಿಲೋನ್ ಇರೋಂತ ದೇವ್ರ ಮಕ್ಳು ಏನ್ ಮಾಡ್ತಾರೆ, ಹೊರಗಡೆ ಕರೀತಾರೆ ಅದರ. ಅವಳು ಒಂದು ಬರುವಂತ ಉಪದ್ರವಗಳಲ್ಲಿ ಪಾಲ್ಗಾರಾಗಿದ್ದಿತ್ತಲ್ಲಿ ದೇವರ ಜನರೇ ಅವಳನ್ನ ಬಿಟ್ಟೇ ಮಾಡಿ ಹೊರಕ್ಕೆ ಬಂದಿರಿ ಅಂತಂದ್ರ, ಯಾವ ರೀತಿ ಮೊದಲನೇ ಬರುವಿಕೆಯಲ್ಲಿ ಇಸ್ರೇಲ್ ಜನಗಳಿಗೆ ಕೃಪೆನ ತೆಗದಿ ಅನ್ಯ ಜನಗಳಿಗೆ ಕೃಪೆ ಕೊಟ್ರು, ಎರಡನೇ ಬರುವಿಕೆಯಲ್ಲಿ ಏನ್ ಮಾಡ್ತಾವ್ರೆ ಅನ್ಯ ಜನಗಳಿಗೆ ಕೊಟ್ಟಿಂತ ಕೃಪೆನ ನಿಲ್ಸಿ ಇಸ್ರೇಲ್ ಜನಗಳಿಗೆ ಏನ್ ಮಾಡೋದು, ಕೃಪೆನ ಕೊಡಕ್ಕೆ ಶುರು ಮಾಡುದು. ಯಾವಾಗ 1888 ಅದಕ್ಕೆ ನಾವು ಇಸ್ರೇಲ್ ಪಾಠ ಕೇಳಿದಿರಲ್ಲ, ಇಸ್ರೇಲ್ಗೆ ಫಸ್ಟ್ ಫಸ್ಟ್ ದೇವ್ ಕೃಪೆ ಬರಕ್ಕೆ ಶುರು ಆಗಿದ್ದೆ ಯಾವಾಗ ಅಂದ್ರೆ 1878 ಇಸ್ರೇಲ್ ಅಲ್ಲಿ ಫಸ್ಟ್ ಮಳೆ ಬಿದ್ದಿದ್ ಯಾವಾಗ 1878 ಅಲ್ಲಿಂದಾನೇ ಇಸ್ರೇಲ್ಗೆ ಸ್ವಾತಂತ್ರ್ಯ ಬರಕೇನಾಯ್ತಲ್ಲ ಶುರು ಆಯ್ತು. ಇದೆಲ್ಲ ಏನ್ರಿ ಪ್ಯಾರಲಲ್ ದೇವ್ ಚಿತ್ತ ಇದ್ರೆ ಇದ್ರ ಬಗ್ಗೆ ನಾವ್ ಏನ್ ಮಾಡೋಣ ಡೀಟೇಲ್ ಆಗಿ ನೋಡೋಣ. ಆದ್ರೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಏನಂತಂದ್ರೆ 1878 ಬಾಬಿಲೋನ್ ಆಯ್ತು ಕೆಡಲ್ಪಡ್ತು ಅದರ. ಆವಾಗಿಂದ ಸ್ನಾನಿಕನದ ಯೋಹಾನಾಥ ಇದ್ದಂತ ಒಂದು ಗ್ರೂಪ್ ಆಫ್ ಪೀಪಲ್ ಭೂಲೋಕದಲ್ಲಿ ಏನ್ ಸಾರ್ತಾ ಇದಾರೆ, ದೇವರಾಜ್ಯ ಸಮೀಪವಾಗಿದೆ ಸಮೀಪವಾಗಿದೆ ಸಮೀಪವಾಗಿದೆ, ಮಾನಸಾಂತರ ಹೊಡೆದಿ ಅತಿ ಶೀಘ್ರದಲ್ಲಿ ದೇವರ ತನ್ನ ಕಾಣುವಂತ ರಾಜ್ಯ ಭೂಲೋಕದಲ್ಲಿ ಮಾಡ್ತಾರೆ ಸ್ಥಾಪನೆ ಮಾಡ್ತಾ ಅಂತ ಹೇಳ್ತಾವ್ರೆ. ಆದ್ರೆ ಈ ಮಾತು ನಿಜನ ಕೇಳ್ತಾರೆ ಸ್ವಲ್ಪ ಜನ, ಯೇಸುಕ್ಕೆ ಸಿಂಬಲ್ಸ್ಗೆ ಬರೋರು. ಆದ್ರೂ ಇಂಥ ಒಂದು ಜಾನ್ ದ ಬ್ಯಾಪ್ಟಿಸ್ಟ್ಗೆ ಡೌಟ್ ಬಂದ್ಬಿಡ್ತು ಯಾವಾಗ ಜೈಲ್ಗೆ ಹೋದಾವಾಗ. ಈ ತರ ನಿಜವಾದ ಸಭೆನ ಜೈಲ್ಗೆ ಹಾಕ್ಬೇಕಾದ್ರೆ ಹಿಂಸೆ ಕೊಡ್ಬೇಕಾದ್ರೆ ಹೇಳ್ತಾರೆ, ಅವಾಗ ಸಭೆಗೆ ಡೌಟ್ ಬರಕ್ ಶುರು ಆಗ್ತಾರೆ. ಸರಿ ಅದ್ ಹೇಳ್ತಾರೆ, ಇಂದಿನಿಂದ ಎಂದಿನಿಂದ 1878 ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು. ಅದರ ಯಾರಪ್ಪ ಧನ್ಯರು, ಎಲ್ಲರೂನಾ 1878 ಎಲ್ಲರೂ ಸಾಯೋರು ಧನ್ಯರ ಅಂದ್ರೆ ಇಲ್ಲ. ಎಂತ ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು. ಯಾಕೆ ಧನ್ಯರು ಅಂತ ಹೇಳ್ತಾರೆ, ಯಾವ ಸ್ಟೇಜಲ್ಲೂ ಯಾವ ವಚನದಲ್ಲೂ ಮರಣನ ಧನ್ಯ ಅಂತ ಹೇಳ್ದಿರಂತ ಒಂದು ವಾಕ್ಯ ಇಲ್ಲ ಕೇಳ್ತಾರೆ ಅಂತ ನೋಡ್ಬೇಕಾರೆ ಏನ್ರಿ ಬೈಬಲ್ ನಲ್ಲಿ ಮರಣ ಏನ್ ಮಾಡ್ತಾರೆ ನಿದ್ರೆಗೆ ಕಂಪೇರ್ ಮಾಡ್ತಾರೆ, ಹೌದಾ ಇಲ್ವಾ? ಕರೆಕ್ಟ್. ಆದ್ರೂ ಏನ್ ಮಾಡಿತಾರಂತೆ, ಲಾಜರಸ್ ಏನ್ ಮಾಡ್ತಾ ಇದಾರಂತೆ,
ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ.
ಏನರ್ಥ
ನಿದ್ರೆ ಮಾಡಕತ್ತಾನಂತ
ಅರ್ಥ ಏನು?
ಜಸ್ಟ್ ಸ್ಲೀಪ್.
ಸತ್ತಿದಾನಂತ,
ಬದುಕಿದಾನೆ ಅಂತ.
ಸತ್ತು ಬಿಟ್ಟು ಏನ್ ಮಾಡ್ತಾ ಇದಾರೆ?
ವಿಶ್ರಾಂತಿಯಲ್ಲಿ.
ಎಲ್ಲಿವರೆಗೂ?
ಎಬ್ಬಿಸೋವರೆಗೂ.
ಯಾವಾಗ ಎಬ್ಬಿಸ್ತಾರೆ?
ನಾಲ್ಕನೇ ದಿನ ರೀ.
ಅಲ್ಲ
ಬಂದಿ ಎಬ್ಸ ತನಕ ಏನ್ ಮಾಡ್ತಿದ್ರು ಅವ್ರ?
ನಿದ್ರೆ ಮಾಡ್ತಾರೆ.
ಓ ಅಲ್ವರ, ಹಂಗಂದ್ರೆ ಇದೇ ತರ ಲೋಕದ ಪ್ರತಿಯೊಬ್ಬ ಮನುಷ್ಯ ಏನ್ ಮಾಡ್ತಿದ್ರು ಇವತ್ತು? ಯಾರು ಬಂದ್ ಎಬ್ಸ ತನಕ?
ಏಸುಮಿ ಎಬ್ಸ ತನಕ. ಈಗ ಎಬ್ಬಿಸ್ಯಾರಲ್ಲ ಎಲ್ರು.
ಆ ಟೈಮ್ ಬರೋ ತನಕ ಏನ್ ಮಾಡ್ಬೇಕಾಯ್ತು? ಎಲ್ಲರೂ ನಿದ್ರೆ ಮಾಡ್ಬೇಕಾಯ್ತು. ಇವನ್ ದೇವರ ಒಂದು ಭಕ್ತರಾಗಿರಂತ ಎಲ್ಲಾ ಅಪೋಸ್ಟಲ್ಸ್ ಆಗ್ಲಿ, ದೇವರ ಒಂದು ಮಕ್ಕಳುಗಳಾಗ್ಲಿ, ಯೇಸು ಕ್ರಿಸ್ತನ ಒಂದು ಮೊದಲನೇ ಬರುವಿಕೆಯಿಂದ ಹಿಡಿದು ಆ ದೀಕ್ಷಾ ಸ್ಥಾನದ ಒಂದು ಸಮಯದಿಂದ ಹಿಡಿದು ಆತನ ಎರಡನೇ ಬರುವಿಕೆಯವರೆಗೂ ಎಲ್ಲಾರು ಮರಣದಲ್ಲಿ ಏನ್ ಮಾಡ್ಬೇಕಾಯ್ತು?
ನಿದ್ರೆ ಮಾಡ್ಬೇಕಾಯ್ತು.
ನಿದ್ರೆ ಮಾಡ್ಬೇಕಾಯ್ತು. ನಿದ್ರೆನೇನೋ ಬರೀ ಸಾವು ಹೊಂದದ್ ಮಾತ್ರ ಅಲ್ಲ, ಸಾವು ಹೊಂದಿ ಸಮಾಧಿಯಲ್ಲಿ ಕಾದ್ಕೊಂಡು ವೆಯ್ಟ್ ಮಾಡ್ಬೇಕಾಗಿತ್ತು. ಎಲ್ಲಿವರೆಗೂ ಅಂದ್ರೆ ಕ್ರಿಸ್ತನ ಎರಡನೇ ಬರಿಕೆವರೆಗೂ. ಅದಕ್ಕೆ ಯೋಬ ಹೇಳ್ತಾನಲ್ಲ, ನೀನು ಕೋಪ ತೀರುವ ತನಕ ಏನ್ ಮಾಡೋದನ್ನ ಸಮಾಧಿ. ಅದಕ್ಕೆ ಹೇಳ್ತಾರೆ ಏನ್ರಿ, ಯೇಸು ಕ್ರಿಸ್ತ ಎರಡನೇ ಬರಿಕೆವರೆಗೂ ನಿದ್ರೆ ಮಾಡ್ಬೇಕಾಗಿತ್ತು, ವೆಯ್ಟ್ ಮಾಡ್ಬೇಕಾಗಿತ್ತು. ಆದ್ರೆ ಎರಡನೇ ಬರಿಕೆ ಬಂದಿದ್ಮೇಲೆ ನಿದ್ರೆ ಮಾಡಿ ಕಾಯದ ಅವಶ್ಯಕತೆ ಇದೆಯಾ?
ಇಲ್ಲ ರೀ.
ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅವರು ಬಂದಿರೋದ್ರಿಂದ, ಆತನ ಪ್ರಸೆಂಟಲ್ಲಿ ಇರೋದ್ರಿಂದ ಬಂದಿದ್ ಯೇಸು ಕ್ರಿಸ್ತು. ಯಾದಕ್ಕೆ ಅಂದ್ರೆ ಸಭೆನ ಪುನೂತನ ಮಾಡೋದಕ್ಕೆ. ಆತನ ಒಂದು ಬರುವಿಕೆ ನಂತರ ಯಾರೆಲ್ಲ ಸಭೆ ಓಟ ಓಡಿ ಮುಗಿಸ್ತಾರೋ ಅವರು ಬೇರೆ ಎಲ್ಲಾ ಸಭೆ ಮಕ್ಳು ಕೇಳ್ತಾರ, ಮರಣದಲ್ಲಿ ನಿದ್ರೆ ಮಾಡಿ ಕಾಯಂತ ಅವಶ್ಯಕತೆ ಇಲ್ಲ. ಮರಣ ಹೊಂದಿದ ತಕ್ಷಣನೇ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯೋಷ್ಟೊತ್ತಲ್ಲಿ ಮಾಡ್ತಾರೆ, ಅವ್ರಿಗೆ ಪುನರುತ್ಥಾನ ಕೊಡ್ತಾರೆ, ಮಾರ್ಪಾಡು ಮಾಡ್ತಾರೆ. ಅದಕ್ಕೆ ನೋಡಿ ಒಂದನೇ ಕುರಿತ 15:51 ಏನ್ ಹೇಳ್ತಾರೆ ನೋಡಿಂತೀನಿ. ಒಂದನೇ ಕುರಿತ 15:51 ಏನ್ ಹೇಳ್ತಾರೆ ನೋಡಿಂತೀನಿ.
ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದೇ ಇಲ್ಲ.
ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ. ಅದೇ ಮೀನಿಗು ನಾವೆಲ್ಲರೂ
ನಿದ್ರೆ ಹೋಗುವುದಿಲ್ಲ.
ಸ್ವಲ್ಪ ಜನ ನಿದ್ರೆ ಹೋಗ್ತಾರೆ, ಸ್ವಲ್ಪ ಜನ ಏನಾಗುದಿಲ್ಲ,
ನಿದ್ರೆ ಹೋಗಲ್ಲ.
ನಿದ್ರೆ ಹೋಗಲ್ಲ ಅಂದೇನೋ ಸಾಯಿಲ್ಲ ಅಂತಾನ?
ಆದ್ರ ಏಸಮಿ ಪ್ರತ್ಯಕ್ಷ ಆದ್ಮೇ ಆಗಿಂದಾಗ ನಿದ್ರೆ ಮಾಡ
ಸತ್ತ ಮೇಲೆ ಸಮಾಧಿಯಲ್ಲಿ ಕಾಯಂತದು. ಬರೀ ಸಾವು ಮಾತ್ರ ಹೇಳಲ್ಲ, ಸತ್ತ ಮೇಲೆ ಸಮಾಧಿ ವೇಟ್ ಮಾಡ್ತಾರೆ. ನಾವೆಲ್ಲಾರು ಸತ್ತಿ ಏನ್ರಿ ಸಮಾಧಿಯಲ್ಲಿ ಕಾಯೋದಿಲ್ಲ. ಯಾಕಪ್ಪ ಅಂತಂದ್ರೆ ಏನಾಗ್ತಾ ಅಂತಲ್ಲಿ ನೋಡಿ ಮುಂದೆ ಕೇಳ್ತಾರ ಓದಿ.
ಆದರೆ ಕಡೆ ತುತ್ತೂರಿಯ ಧ್ವನಿಯು ಆಗುವಾಗ ನಾವೆಲ್ಲಾರು ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವ ಅಷ್ಟರೊಳಗಾಗಿ ಮಾರ್ಪಡುವೆವು.
ನೋಡಿ ಕಡೇ ತುತ್ತೂರಿ ಓದ್ಬೇಕಾರೆ ರೆಪ್ಪೆ ಬಡಿಯೋ ಅಷ್ಟೊತ್ತುಗಳಿಗೆ ಏನಂತಾರೆ ಮಾರ್ಪಾಡಾಗ್ಬಿಡ್ತೀವಿ. ಅದರ ಯಾವಾಗ ಕೊನೆ ತುತ್ತೂರಿ ಅಂತಂದ್ರೆ ಏಳನೇ ತುತ್ತೂರಿ. ನಾವಿರೋದು ಏಳನೇ ತುತ್ತೂರಿ ಒಂದು ಸಮಯದಲ್ಲೇನೆ ರೆಪ್ಪೆ ಬಡಿಯೋ ಅಷ್ಟೊತ್ತಿಗೆ ಏನ್ ಮಾಡ್ತಾರೆ ನಮ್ಗೆ ಮಾರ್ಪಾಡು ಮಾಡಿ ಏನ್ ಮಾಡ್ತಾರೆ ಆತ್ಮಿಕ ಶರೀರದಲ್ಲಿ ಕೊಡ್ತಾರೆ. ಹಿಂಗ ಮಾರ್ಪಾಡಾಗೋದು ಮರಣ ಹೊಂದಿರೋ ಹಂಗೆ ಚೇಂಜ್ ಆಗ್ಬಿಡ್ತಾರೆ ಅಂದ್ರೆ ಇಲ್ಲ, ಮರಣ ಹೊಂದಿದ ನಂತರನೇ ನಾವು ಏನಾಗೋದು ಅಲ್ಲಿ ಚೇಂಜ್ ಆಗೋದು ಅಲ್ವರ. ಯಾಕೆ ಅಂತಂದ್ರೆ ಏನ್ರಿ ಅಲ್ಲಿ 54ನೇ ವಚನ ಓದಿ ಏನ್ ಹೇಳ್ತಾರೆ ಓದಿ 54.
ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು.
ಬರೆದಿರುವ ಮಾತೇನಾಗ್ತಾರೆ ನೆರವೇರ್ತಂತೆ. ಯಾವ್ದಪ್ಪ ಬರೆದಿರುವಂತ ಮಾತು ಏನ್ ನೆರವೇರ್ತಾರೆ, ಯಾವಾಗ ನೆರವೇರ್ತಾರೆ? ಲಯವಾಗುವ ಈ ದೇಹ ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಆಮೇಲೆ ಮರಣಾಧೀನವಾಗಿರುವಂತ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಅಂದ್ರೆ ಏನೋ ಧರಿಸ್ಕೊಂಡ್ಬಿಡೋದ ಏನ್ ಮೀನಿಂಗು? ಒಂದ್ ಬಟ್ಟೆನ ತೆಗೆದಾಕೋದು, ಇನ್ನೊಂದು ಬಟ್ಟೆ ಏನ್ ಮಾಡೋದು ಹಾಕೊಂಡಂಗೆ ಅಂತ ಅಂದ್ರ. ಇವಾಗ ಒಂದ್ ಬಟ್ಟೆನ ಹಾಕೊಂಬೇಕು ಅಂದ್ರೆ ಒಂದ್ ಬಟ್ಟೆನ ತೆಗಿಬೇಕ ಬಡವು ಹಂಗೆ ಹಾಕೊಂಡ್ಬಿಡಕೈತೆ. ಅದ್ಮೇಲೆ ವಸ್ತ್ರ ಅಂತ ತೆಗ್ದಿತ್ತಂತ ರೀತಿಲಿ ಹಳೆಯ ದೇಹನ ತೆಗೆದಾಕ್ಬೇಕು, ಹೊಸ ದೇಹನ ಏನ್ ಮಾಡಕು ಹಾಕೊಂಬೇಕು. ಹಾಕೊಂಡವಾಗ ಏನಾಗೋದು ಅಂತಂದ್ರೆ ಮುಂದೆ ಕೇಳ್ತಾರೆ ಏನ್ ಹೇಳ್ತಾರೆ, ಬರೆದಿರುವ ಮಾತು ನೆರವೇರುವುದು.
ಆ ಮಾತು ಏನೆಂದರೆ ಮರಣವು ಹೋಯಿತು ಜಯವಾಯಿತು ಎಂಬುದೇ.
ಮರಣವು ನುಂಗಿಯೇ ಹೋಯ್ತು. ಹೆಂಗ ಮರಣ ನುಂಗೋಯ್ತು? ಮರಣನೇ ಅನುಭವಿಸ್ತಿರ ಇದ್ರೆ ಮರಣ ಅನುಭವಿಸಿ ಮರಣದಿಂದ ಜಯ ಹೊಂದಿ ಹಿಮ್ಮೆಟ್ಟಕ್ಕೆ ಪುನರುತ್ತನಾಗಿ ಬಂದ್ರೇನೆ ಏನ್ ಮಾಡ್ದಂಗ ಅಲ್ಲಿ ನುಂಗಿಯೇ ಹೋಯ್ತು ಅಂತ ಹೇಳೋದು. ನೋಡಿ ಇವಾಗ ಇದಕ್ಕೆ ನಮ್ಗೆ ಬೈಬಲ್ ಅಲ್ಲಿ ನಮ್ಗೆ ಒಬ್ಬ ರೋಲ್ ಮಾಡೆಲ್ ಇದಾರೆ, ಅದರ ನಮ್ಗೆಲ್ಲಾರ್ಗು ಒಬ್ರು ಹೀರೋ ಇದಾರೆ. ಯಾರದು? ಅದರ ಯೇಸು ಕ್ರಿಸ್ತನು ಮರಣದ ಅಧಿಕಾರಿಯನ್ನು ಜಯಿಸಿದ್ರು. ಹೆಂಗ್ ಜಯಿಸಿದ್ರು? ಮರಣನೇ ಹಂಗೆ ಶಿಲ್ಪೆ ಮೇಲೆ ಹಂಗೆ ಇದ್ದಿ ಹಂಗೆ ಪುನರ್ತನ ಹಂಗೆ ಹುಟ್ಟೋಗ್ಬಿಟ್ರ ಅಂದ್ರೆ ಇಲ್ಲ. ಮರಣಾಧಿಕಾರಿಯನ್ನು ಏನ್ರಿ ಮರಣದ ಮುಖಾಂತರ ನಿಮ್ಮಂತವ್ರು ಜಯಿಸಿದ್ರು. ಅದೇ ಮರಣ ಹೊಂದಿ ಎಂತಾರೆ ಆ ಮರಣದಿಂದ ಎದ್ದು ಪುನರ್ತನಕ್ಕೆ ಬಂದ್ರು ಅಂತೀನಿ. ಇದೇ ಯೇಸು ಕ್ರಿಸ್ತು ಮರಣಾಧಿಕಾರಿಯನ್ನು ಜಯಿಸಂತ ರೀತಿ. ಇವಾಗ ನಾವೆಲ್ಲ ಆತನ ಶಿಷ್ಯನರ ಇಲ್ಲ ನಾವ್ ಆತನ ಗುರುನ
ಶಿಷ್ಯಂದ್ರು
ಅಲ್ಲ ಅಂದ್ರೆ ನಾವೆಲ್ಲ ಬಂದ್ಬಿಟ್ಟು ಆತನ ಸೇವಕರು ತಾನೆ, ಅವರು ನಮ್ಗೆ ಯಜಮಾನ. ಇವಾಗ ಯಜಮಾನ ಸೇವಕನ್ ಯಜಮಾನ ಬಂದ್ಬಿಟ್ಟು ಸೇವಕ ಬಂದ್ಬಿಟ್ಟು ಯಜಮಾನಕ್ಕಿಂತ ದೊಡ್ಡವನ ಇಲ್ವಾ?
ಇನ್ನೊಂದ್ ಕೇಳ್ರಿ,
ಸೇವಕ ಯಜಮಾನಕ್ಕಿಂತ ದೊಡ್ಡವನ ಚಿಕ್ಕವನ? ಅವರ ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ, ಓದಿಂತೀನಿ ಮ್ಯಾಥ್ಯೂ 10:24-25 ಮತ್ತೆ 10:24-25.
ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದನಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು.
ನೋಡ್ರ ಗುರು ಶಿಷ್ಯ ಬಂದ್ಬಿಟ್ಟು ಗುರು ತರ ಆದ್ರೆ ಸಾಕಪ್ಪ. ಯಾವ ತರ ನೋಡಿ ಹೇಳ್ತಾರೆ ಮುಂದಕ್ಕೆ,
ದನಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆಯ ಯಜಮಾನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದರು?
ಯೇಸು ಕ್ರಿಸ್ತು ಇವೆಲ್ಲ ಕರೆದಿರ್ಬೇಕು ನಮ್ನ ಏನ್ ಮಾಡ್ತಾರಂತ ಮೀನಿಂಗು ಕರೆದೇ ಕರೀತಾರೆ ಅಂತ. ಅವಾಗ ಯೇಸು ಕ್ರಿಸ್ತು ಮರಣದ ಅಧಿಕಾರಿಯನ್ನು ಹೆಂಗ್ ಜಯಿಸಿದ್ರು? ಮರಣನ ಅನುಭವಿಸಿ ಪುನರ್ತ ಮುಖಾಂತರ ಮಾಡಿ ಜಯಿಸಿದ್ರು. ಅದೇ ತರ ದೇವ್ರ ಮಕ್ಳು ಏನ್ ಮಾಡ್ಬೇಕು ಇವಾಗ ಮರಣಾಧಿಕಾರಿ ಹೆಂಗ್ ಜಯಿಸ್ಬೇಕು? ನಾವೆಲ್ಲಾರು ನಿದ್ರೆ ಹೋಗ್ದಿರಾ ಅದೇನೋ ಸಾಯ್ದಿರ ಅಂತಲ್ಲ, ಸಾಯ್ಬೇಕು. ಆದ್ರೆ ಸತ್ತಿ ಶಾಶ್ವತವಾಗಿ ಸಮಾಧಿಲಿರೋದಲ್ಲ, ಪುನರ್ತನ ಆಗಿ ತಿರ್ಗಾ ಎದ್ಬಿಡ್ತೀರಿ ಗೊತ್ತಾ? ಅವಾಗ ಏನಾಗೋದು ಮರಣನ ಶಾಶ್ವತವಾಗಿ ಏನ್ ಮಾಡ್ದಂಗೆ ಜಯಿಸುವಂತದ್ದು. ಇದೇ ಬಂದ್ಬಿಟ್ಟು ಹೇಳೋದು ಧನ್ಯರು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯೋರು ಏನ್ರಿ ಧನ್ಯರು. ಎಲ್ಲರೂ ಧನ್ಯರಲ್ಲಪ್ಪ, ಕರ್ತನ ಭಕ್ತರಾಗಿ ಏನ್ ಮಾಡ್ಬೇಕು ಸಾಯ್ಬೇಕು. ಏನಿದು ಕರ್ತನ ಭಕ್ತರು ಅಂದ್ರೆ ನಾವೆಲ್ಲ ಯೇಸು ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಏನ್ ಮಾಡಿದಿರಿ ತಗೊಂಡಿದ್ರಿ. ಏನಕ್ಕಪ್ಪ ದೀಕ್ಷಾ ಸ್ನಾನ ತಗೊಂಡಿದ್ದೀರಿ? ಆತನ ಮರಣದಲ್ಲಿ ಏನ್ ಮಾಡ್ತೀರಿ ದೀಕ್ಷಾ ತಗೊಂಡಿದ್ದೀರಾ ಅಂತ ಮರ್ತು ಬಿಟ್ಟಿದ್ದೀರಾ ಅಂತ ರೋಮಾಪುರದಲ್ಲಿ 6:3 ವಚನ ಹೇಳ್ತಾರಲ್ಲ. ಹಂಗಾರೆ ನಾವೆಲ್ಲ ದೀಕ್ಷಾ ತಗೊಂಡಿದ್ದು ಏನಕ್ಕೆ ಅಂದ್ರೆ ಕ್ರಿಸ್ತ ಯೇಸುವಿನ ಮರಣದಲ್ಲಿ ಏನ್ರಿ ಪಾಲ್ಗಾರಾಗೋದಿಕ್ಕೆ ಅಲ್ವರ. ಇವಾಗ ಅಲ್ಲಿ ನಾವೇನ್ ಮಾಡ್ಬಿಟ್ರಿ ಮರಣದಲ್ಲಿ ಪಾಲ್ಗಾರ ಆಗ್ತೀರಿ ಅಂತಂದ್ಬಿಟ್ಟು ಒಂದು ಸಿಂಬಲ್ ಮುಖಾಂತರ ಒಂದು ಒಂದು ಚಿಹ್ನೆ ಮುಖಾಂತರ ನೀರಲ್ಲಿ ಮುಳುಗಿ ನೋಡ್ಸಿದ್ರಿ. ಇವಾಗ ಆಕ್ಚುಲ್ ಆಗಿ ಏನ್ ಮಾಡ್ಬೇಕು ನಾವು ಇವಾಗ ಅದನ್ನ ಮರಣನ ಅನುಭವಿಸ್ಬೇಕು ಅಲ್ವರ. ಇವಾಗ 1878 ಇಂದ ಯಾರು ನಿಜವಾದ ಮರಣನ ರುಚಿ ನೋಡ್ತಾರೋ ಅವ್ರು ನಿದ್ರೆ ಮಾಡೋಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಮ್ಮ ಪ್ರಭು ಬಂದಿರೋದ್ರಿಂದ ಇಮ್ಮಿಟಾಗಿ ಏನ್ ಮಾಡ್ತಾರೆ ನಮ್ನ ಒಂದು ಪುನರ್ತನ ಮಾಡಿ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಮೊದಲನೇ ಒಂದು ಇದ್ರಲ್ಲಿ ನಮ್ಗೆ ಕೃಪೆ ಕೊಡ್ತಾರೆ, ಆತನ ಜೊತೆಗೆ ಇರೋದಕ್ಕೆ ಕೊಡ್ತಾರೆ. ಏನಂತಾರೆ ಓದೋಣ ಮುಂದಕ್ಕೆ. ಅದಕ್ಕೆ ಕೊಲೋಸಿಯರಲ್ಲಿ ಓದ್ತಾರಲ್ಲ, ಕೊಲೋಸಿಯರ್ 3:1-5 ಹೇಳ್ತಾರೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲೂರುಗಳನ್ನೇ ಮಾಡಿ ನೀವು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿಯೂ ಏನಂತ ಆಸನಾರೂಢನಾಗಿದ್ದಾನೆ. ಆಮೇಲೆ ಮೇಲುರಂತಗಳನ್ನ ಮೇಲೆ ನೀವು ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಿಬಿಡಿರಿ. ಯಾಕಪ್ಪ ಅಂದ್ರೆ ನೋಡ್ರ ಸತ್ತೋಗ್ಬಿಟ್ರಿ ಅವಾಗೆ ಅದು ಏನ್ರಿ ಕ್ರಿಸ್ತನಲ್ಲಿ ಸಾಯಂತದ್ದು. ಅದಕ್ಕೆ ಬೈಬಲ್ ಮರಣ ಅಂತಂದ್ರೆ 3 ಮರಣಗಳಿದೆ, ಒಂದು ಆದಾಮ್ನಲ್ಲಿ ಸಾಯೋದು, ಒಂದು ಕ್ರಿಸ್ತನಲ್ಲಿ ಸಾಯೋದು, ಇನ್ನೊಂದು ಎರಡನೇ ಮರಣ ಸಾಯೋದು. ಇವಾಗ ನಾವ್ ಯಾರಲ್ಲಿ ಸಾಯ್ತಾ ಇದ್ರಿ? ಆದಾಮ್ನಲ್ಲಿ ಸಾಯ್ತಾ ಇದ್ದೀರಾ?
ಇಲ್ರಿ
ಸಾಯ್ತಾ ಇದ್ದೀರಾ? ಕ್ರಿಸ್ತನಲ್ಲಿ ಸಾಯ್ತಾ ಇರೋರು ಆಕ್ಚುಲ್ ಆಗಿ ಫಿಸಿಕಲ್ ಆಗಿ ನಿಜವಾದ ಮರಣದಲ್ಲಿ ಸಾಯೋರು ಇನ್ನು ಮುಂದೆ ಧನ್ಯರು. ಯಾಕೆಂದ್ರೆ ವೇಟ್ ಮಾಡೋಂತ ಅವಶ್ಯಕತೆ ಅಲ್ಲ. ಕ್ರಿಸ್ತನೊಂದಿಗೆ ಮಾತ್ರ ಪುನರ್ತನದಲ್ಲಿ ಅಂದ್ರೆ ಸೇರ್ತಾರೆ. ಸರಿ, ಸೇರ್ಕೊಂಡು ಏನ್ ಮಾಡ್ತಾರೆ? ಪ್ರಕಟಣೆ 14:13 ಮುಂದಕ್ಕೋದಿ ಅಂತೀನಿ ಹೇಳ್ತಾರೆ. ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು
ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು.
ತೀರಿತು ವಿಶ್ರಾಂತಿ ದೊರೆಯುವುದು. ಆಮೇಲೆ
ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ.
ಆದ್ರೆ ಅವ್ರ ಸುಕೃತ್ಯಗಳೇ ಅಂತಾರೆ ಒಟ್ಟಿಗೆ, ಹಂಗೆ ಅವ್ರ ಜೊತೆಗೆ ಬರ್ತಾರಂತೆ. ಏನಪ್ಪ ಇದು, ಏನಪ್ಪ ಕಷ್ಟವೂ ತೀರಿತು, ಅವ್ರಿಗೇನಾಯ್ತಂತೆ ವಿಶ್ರಾಂತಿಯೂ ಆಗುವುದು. ಆದ್ರೆ ಸುಕೃತ್ಯಗಳು ಕೆಲಸಗಳು ಆತನ ಜೊತೆಗೇ ಬರ್ತಾರಂತೆ. ಏನಿದು ಆತನ ಒಂದು ಏನ್ರೀ ಕಷ್ಟ ಆಮೇಲೆ ವಿಶ್ರಾಂತಿ ಅಂದ್ರೆ, ನಾವು ದೇಹದಲ್ಲಿ ಇರ್ಬೇಕ್ರೆ ನಮ್ಮ ದೇಹದಲ್ಲಿ ನಾವು ದೇವ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ಬೇಕ್ರೆ ನಮ್ಮ ದೇಹದಲ್ಲಿ ಆಲಸ್ಯ ಕಷ್ಟ ಸಂಕಟ ತೊಂದರೆಗಳು ವೇದನೆಗಳು ಆಗ್ತದ ಇಲ್ಲ? ನಮಗೆ ದೇಹಕ್ಕೆ ವಿಶ್ರಾಂತಿ ಬೇಕಾ ಬೇಡವಾ? ಪೋಲ್ ಎಷ್ಟೆಲ್ಲ ಕಷ್ಟಪಟ್ರು ಅದರ, ಎಷ್ಟೆಲ್ಲ ಎಷ್ಟು ಸತಿ ದೋಣಿ ಅಡುಗಲೆ ಅಂತ ಒಡ್ಗೋಯ್ತು, ಎಷ್ಟೆಲ್ಲ ಹಿಂಸೆ ಅನ್ಭವಿಸಿದ್ರು, ಎಷ್ಟೆಲ್ಲ ಪ್ರಯಾಣಗಳು ಮಾಡಿದ್ರು. ಇದೇ ತರ ದೇವರು ಒಂದು ಭಕ್ತರುಗಳು ದೇವರ ಎಲ್ಲಾ ಮಕ್ಳುಗಳಿಗೆ ಆತನ ಒಂದು ಕೆಲಸ ಮಾಡ್ಬೇಕಾದ್ರೆ ಆತನ ಕೃತ್ಯಗಳಲ್ಲಿ ನಾವು ಪಾಲಾಗ್ಬೇಕಾದ್ರೆ ನಮ್ಗೇನಾಗ್ತದೆ ದೇಹದಲ್ಲಿ ಆಲಸ್ಯ ಹಾಗೆ ಆಗ್ತದೆ. ಅದಕ್ಕೆ ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಏನ್ರಿ, ಆಯಾಸ ಆಗ್ತದೆ ಇದಕ್ಕೆಲ್ಲದಕ್ಕೂ ಏನ್ರಿ ಫುಲ್ ಸ್ಟಾಪ್ ಯಾವಾಗಿಂದ ಅಂದ್ರೆ ಇನ್ ಮೇಲೆ ಕರ್ತನ ಭಕ್ತಾಗಿ ಸಾಯೋರ್ಗೆ ಇದೆಲ್ಲ ತೀರೋಗ್ಬಿಡ್ತಾರೆ. ಮರಣದಲ್ಲಿ ಏನಾಗ್ಬಿಡ್ತೇವೆ ಇವೆಲ್ಲ ಅಂತ್ಯ ಆಗ್ಬಿಡ್ತದೆ. ಅದರ ನಮ್ಮ ಮರಣ ಹೊಂದಿದ ತಕ್ಷಣ ನಮ್ಗೆ ಇದು ಕಷ್ಟ ಸಂಕಟ ಎಲ್ಲ ನಮ್ ಜೊತೆಗೆ ಬರ್ತದ ಇಲ್ಲ? ಮರಣದಕ್ಕೆ ಹೋಗಿದ ಮೇಲೆ ಏನು ಗೊತ್ತಾಗಲ್ಲ. ಇಲ್ಲಿ ಏನ್ ಹೇಳ್ತಾರೆ, ಮರಣಕ್ಕೆ ಹೋಗಿದ ಮೇಲೆ ಇವೆಲ್ಲವೂ ಎಂಡ್ ಆಗೋಯ್ತು. ಆದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಸುಕೃತ್ಯಗಳು ಏನಂತ ಹಿಂದವೆ ಬರ್ತವೆ ಅಂತಂದ್ರೆ ಅವ್ರ ಕೆಲ್ಸಗಳು ಕಂಟಿನ್ಯೂ ಆಗ್ತದೆ. ಏನಪ್ಪ ಕಂಟಿನ್ಯೂ ಆಗ್ತಂದ್ರೆ ಸಭೆ ಸತ್ತಿ ಪುನರ್ತನ ಹೊಂದಿದ ತಕ್ಷಣ ಈ ಭೂಲೋಕದಲ್ಲಿ ದೇಹದಲ್ಲಿ ಅಂತ ಎಲ್ಲ ಆಲಸ್ಯ ಎಲ್ಲಾ ಶ್ರಮೆ ಕಷ್ಟ ಸಂಕಟ ನೋವು ದುಃಖ ಅದರ ಇರಂತ ಎಲ್ಲ ಟಯರ್ಡ್ನೆಸ್ ಸ್ಟಾಪ್ ಇಮ್ಮಿಡಿಯೇಟ್ ಆಗಿ ರೆಪ್ಪೆ ಬೆಳೆಸೋದಕ್ಕೆ ಆತ್ಮಿಕ ದೇಹದಲ್ಲಿ ಮೊದಲನೇ ಪುನರ್ತನ ಹೋಗಿದ ತಕ್ಷಣ ಏನಾಗ್ತಾರೆ ಗೊತ್ತಾ, ಏನ್ ಕೆಲ್ಸ ಇಲ್ಲಿ ಮಾಡ್ತಾ ಇದ್ರೋ ಇದೇ ಕೆಲ್ಸ ಕ್ರಿಸ್ತನೊಂದಿಗೆ ತೆರೆ ಆ ಕಡೆಗೆ ಏನಾಗ್ತದೆ ಕಂಟಿನ್ಯೂ ಆಗ್ತದೆ. ಇವಾಗ ನೀವ್ ಹೇಳ್ರಿ, ಕ್ರಿಸ್ತನೊಂದಿಗೆ ದೇವ್ರ ಮಕ್ಕಳು ತೆರೆ ಆ ಕಡೆಗೆ ಏನ್ ಕೆಲ್ಸ ಮಾಡ್ತಾರೆ, ಅದೇ ಕೆಲ್ಸ ಇವಾಗ ಭೂಲೋಕದಲ್ಲಿ ಮಾಡ್ತಾ ಇರ್ತಾರಂತೆ. ಹಾಗಿರ್ಬೇಕಾದ್ರೆ ಏನ್ ಇದು ಕೆಲ್ಸ, ಏನ್ ಕೆಲ್ಸ ಅದು
ದೇವ್ರ ಕಡೆ
ಏನ್ ದೇವ್ರ ಕಡೆ ಏನ್ ಕೆಲ್ಸ, ಇದು ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟಾ ಅಂತಂದ್ರೆ ಇಲ್ಲ. ಯಾಕಂದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕೂಡ ಅದು ಮುಖ್ಯವಾದ ಕೆಲ್ಸನೇ. ಆದ್ರೆ ಈ ಕೆಲ್ಸ ನಮ್ಮ ತೆರೆ ಈ ಕಡೆಗೂ ಕೂಡ ಮಾಡಿ ತೆರೆ ಆ ಕಡೆ ಕೂಡ ಏನ್ ಮಾಡಕ್ ಹೋಗಲ್ಲ, ಮಾಡಂತ ಕೆಲ್ಸ ಅಲ್ಲ. ಯಾಕೆಂದ್ರೆ ನಾವೇನೇ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತು ಇಲ್ಲೇ ಮಾಡ್ಕೊಬೇಕು, ತೆರೆ ಆ ಕಡೆ ಹೋಗಿ ಮೇಲೆ ಕ್ಯಾರೆಕ್ಟರ್ ಡೆವಲಪ್ ಮಾಡೋಕೆ ಚಾನ್ಸಸ್ ಇಲ್ಲ. ಒಂದೇ ಕುರಿತ 13:13 ಏನ್ ಹೇಳ್ತಾರೆ, ಇವಾಗ ಏನಿದೆ ನಮ್ಗೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇದೆ, ಇದೆಲ್ಲದಕ್ಕಿಂತ ದೊಡ್ಡದು ಯಾವ್ದು
ಪ್ರೀತಿ.
ಯಾಕೆ ಹೇಳ್ತಿರೋದು, ನಾವು ತೆರೆ ಈ ಕಡೆ ಮಾಂಸದಲ್ಲಿ ಬದುಕಿರ್ಬೇಕಾದ್ರೆ ನಮ್ಗೇನ್ ಬೇಕು, ನಂಬಿಕೆ ಬೇಕು, ನಮ್ಗೆ ವಿಶ್ವಾಸ ಬೇಕು. ಅಲ್ದರ ಕಾಣದಿರಂತ ದೇವ್ರನ್ನ ನೋಡ್ತೀರಿ ಅಂತಂದ್ಬಿಟ್ಟು, ಕಾಣದೇ ದೇವ್ರೊಬ್ರು ಇದಾರೆ ಅಂತಂದ್ಬಿಟ್ಟು ನಂಬಿಕೆ ವಿಶ್ವಾಸ ಬೇಕು. ಕಷ್ಟ ಸಂಕಟ ಹಿಂಸೆಗಳು ಬಿಟ್ಟ ಕ್ರಿಸ್ತಂತೆ ಕಾಣಲಿಕ್ಕೆ ಮಾಡ್ತೀವಿ, ನಂಬಿಕೆ ನಮ್ಗೇನ್ರಿ ಒಂದು ನಿರೀಕ್ಷೆ ಬೇಕು. ಆದ್ರೆ ಪ್ರೀತಿ ಇಲ್ಲಿ ಏನಿರ್ಬೇಕು, ಸರ್ವಶಕ್ತನಾಗಿರೋ ದೇವ್ರನ್ನ ಪೂರ್ಣ ಹೃದಯದಿಂದಲೂ ಆತನ ಸಹೋದರಗಳನ್ನ ಶತ್ರುಗಳನ್ನ ಕೂಡ ಏನ್ರಿ ಪ್ರೀತಿ ಮಾಡಂತ ಒಂದು ಪ್ರೀತಿ ಇಲ್ಲೂ ಇರ್ಬೇಕು. ಇದು ಇಲ್ಲಿ ಮಾತ್ರ ಇದ್ರೆ ಸಾಲಲ್ಲ, ಇದು ಎಲ್ಲೂ ಕೂಡ ಇರ್ಬೇಕು. ತೆರೆ ಆ ಕಡೆಗೂ ಕೂಡ ಈ ಗುಣಗಳು ನಮ್ ಜೊತೆಗೆ ಇದ್ದೇ ಇರಬೇಕು. ಅದರ ಅಂದ್ರೆ ಇಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇಲ್ಲ, ಮತ್ತೆ ಯಾವ ಕೆಲಸ ಅಲ್ಲೋಗಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಉತ್ತರ ಸತ್ಯವೇದಲ್ಲೇ ಕೊಡ್ತಾರೆ. ನೋಡಿದ್ದೀನಿ ಪ್ರಕಟಣೆ 14:14 ಕೊಟ್ಟಿದ್ದಾರೆ. ಏನ್ ಕೆಲ್ಸ ಅದು ಅಂತ ನೋಡಿ ಹೇಳ್ತಾರೆ. ಇವಾಗ ಏನ್ ಕೆಲ್ಸ ಅಂತಂದ್ರು ಅವರ ಸುಕೃತ್ಯಗಳು ಅವ್ರ ಕೆಲ್ಸಗಳು ಅವ್ರ ಹಿಂದೆ ಬರ್ತವಂತೆ. ಅಂದ್ರೆ ತೆರೆ ಆ ಕಡೆಗೆ ಯೇಸು ಕ್ರಿಸ್ತು ಇದೇ ಕೆಲ್ಸನ ಏನ್ ಮಾಡ್ತಾ ಇರ್ಬೇಕು, ಆಲ್ರೆಡಿ ಭೂಲೋಕದಲ್ಲಿ ಮಾಂಸದಲ್ಲಿ ಇರುವಂತ ಸಭೆಗಳ ಮುಖಾಂತರ ಮಾಡಿಸ್ತಾ ಇರ್ಬೇಕು. ಅಂದ್ರೆ ಏನ್ ಕೆಲಸ ಮಾಡಿಸ್ತಾ ಇದಾರೆ ಯೇಸು ಕ್ರಿಸ್ತು? ಎಡ್ಡ ಬರಿಕೆಯಲ್ಲಿ ಓದಿ ನೋಡಿದ್ದೀನಿ 14:14 ಪ್ರಕಟಣೆ 14:14,
ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು, ಆ ಮೇಘದ ಮೇಲೆ ಮನುಷ್ಯಕುಮಾರನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನ, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು.
ನೋಡ್ರ ಏನ್ತಾರೆ, ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಂತ ಒಂದು ಮೇಘವು ಏನ್ತಾರೆ ಕಾಣಿಸಿತು, ಆ ಮೇಘದ ಮೇಲೆ ಅಂತೆ ಮನುಷ್ಯ ಕುಮಾರಿಗೆ ಒಪ್ಪಾಗಿರೋಂತ ಒಬ್ಬ ಮನುಷ್ಯನೇ ಅಂತೆ ಕೂತಿದ್ದನು. ಅವ್ರ ತಲೆ ಮೇಲೆ ಇದೆ ಅಂತೆ ಚಿನ್ನಿದ ಕಿರೀಟ ಇದೆ ಅಂತೆ, ಆಮೇಲೆ ಕೈಯಲ್ಲಿ ಹದವಾದ ಕುಡುಗೋಲು ಏನಾಗಿರುತ್ತೆ ಇದಂತೆ. ಸಿ ತಗೊಂಡು ಏನ್ ಮಾಡಿದ್ರು, ನೆಕ್ಸ್ಟ್ ವಚನ ಓದಿಷ್ಟ 15th verse.
ಆಗ ದೇವದೂತನು ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ ಭೂಮಿಯ ಪೈರುಮಾಗಿ ಒಣಗಿದ
ಭೂಮಿಯ ಪೈರು
ಪೈರುಮಾಗಿ
ಒಣಗಿದೆ.
ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು.
ವಚನ
ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು.
ಭೂಮಿಯ ಪೈರನ್ನಿಮಂತೆ ಕುಯ್ದನು. ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಏನಪ್ಪ ಮಾಡ್ತಾವ್ರೆ ಅಂದ್ರೆ ಭೂಮಿಯ ಪೈರನ್ನ ಮಾಡ್ತಾವ್ರೆ, ಮಾಗೀತು ಅದನ್ನ ಕುಯ್ತಾರಂತೆ. ಅಂದ್ರೆ ಯೇಸು ಕ್ರಿಸ್ತು ಲಿಟರಲ್ ಆಗಿ ಮಾಡ್ತಾ ಇಲ್ಲ, ಲಿಟರಲ್ ಆಗಿ ಯಾವ್ದೋ ಒಂದು ಹೊಲ ಗದ್ದೆ ತಗೊಂಡ್ರೆ ಅದನ್ನ ಬೆಳೆಸಿದ್ರು, ಇವಾಗ ಕುಯ್ಯ ಕಾಲ ಬಂದಿದೆ ಅಂತಲ್ಲ. ಇದು ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸುಗ್ಗಿ ಅಂದ್ರೆ ದೇವ್ರ ಮಕ್ಕಳುಗಳ ಒಂದು ಸುಗ್ಗಿ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ನಮ್ಮ ಮೂರು ಸುಗ್ಗಿ ಪಾಠಗಳು ಕೇಳಿದಿರಲ್ವ. ಅಂದ್ರೆ ಇದೇ ಕೆಲ್ಸ ಯೇಸು ಕ್ರಿಸ್ತು ಇವಾಗ ಈ ಭೂಲೋಕದಲ್ಲಂತ ದೇವ್ರ ಮಕ್ಕಳ ಜೊತೆಗೆ ಏನ್ ಮಾಡ್ತಾರೆ ಮುಖಾಂತರ ಈ ಕೆಲಸ ಮಾಡಿಸ್ತಾರೆ. ದೇವ್ರ ಮಕ್ಕಳು ಈ ಭೂಲೋಕದಲ್ಲಿ ಈ ಮಾಂಸದಲ್ಲಿ ಇರ್ಬೇಕು, ಈ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಾ ಶ್ರಮೆ ಕಷ್ಟ ಸಂಕಟಗಳೆಲ್ಲ ಇರ್ತಾರೆ ದೇಹದಲ್ಲಿ. ಆದ್ರೆ ಇವ್ರು ಮರಣ ಹೊಂದಿ ತೀರೋಗಿದ ತಕ್ಷಣ ಮೊದಲನೇ ಪುನರುತ್ಥಾನದಲ್ಲಿ ಇಮ್ಮಿಟಗೆ ದೇವ್ರವ್ರಿಗೆ ಕರ್ಕೊಂಡು ತೆರೆ ಆ ಕಡೆಗೆ ಕ್ರಿಸ್ತನೊಂದಿಗೆ ಈ ಕೆಲಸದಲ್ಲಿ ಏನ್ ಮಾಡ್ತಾರೆ ಸಹಬಾಧ್ಯಗಳಾಗಿ ಏನಾಗ್ತಾರೆ ಅಲ್ಲಿ ಸೇರ್ತಾರೆ ಅಲ್ವರ. ಅದ್ ಹೇಳೋದು ಏನ್ ಹೇಳ್ತಾರೆ 14ನೇ ವಚನದಲ್ಲಿ ನಾನು ನೋಡಲಾಗಿ ಪ್ರಕಾಶಮಾನಂತ ಒಂದು ಮೇಘ ಕಾಣಿಸುತ್ತೆ. ಆ ಮೇಘ ಹೆಂಗಪ್ಪ ಇತ್ತು ಅಂತಂದ್ರೆ ಪ್ರಕಾಶವಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಬ್ರೈಟ್ ಆಗಿತ್ತು, ವೈಟ್ ಆಗಿತ್ತು ಅಂತ ಹೇಳ್ತಾರೆ. ಬೈಬಲ್ ಅಲ್ಲಿ ಮೇಘ ಅಂತಾನೆ ಏನು ಅಂತ ನೋಡಿದೀವಿ ನಾವು. ಯೋವೇಲ್ 2ನೇ ಅಧ್ಯಾಯ 2ನೇ ವಚನದಲ್ಲಿ ಬರ್ತಾರೆ ಕಷ್ಟ ಸಂಕಟ ವೇದನೆಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಸರಿ, ಅಂದ್ರೆ ಬಿಳಿ ಮೇಘ ಅಂತಂದ್ರೆ ಏನರ್ಥ ಅಂತಂದ್ರೆ ಬಿಳಿ ಅಂತಂದ್ರೆ ಶುದ್ಧವಾಗಿರೋದು. ಅಂದ್ರೆ ಈ ಎಲ್ಲಾ ಒಂದು ತೊಂದರೆಗಳು ಈ ಭೂಲೋಕದಲ್ಲಿ ಮಹಾಹಿಂಸೆ ಸಮಯ ಬರ್ತಾರಲ್ಲ, ಈ ಹಿಂಸೆಯ ಸಮಯ ಏನ್ರಿ ದೇವರು ಕೆಟ್ಟದ್ ಮಾಡ್ಬೇಕು ಅಂತ ಉದ್ದೇಶದಿಂದ ಬಿಟ್ಟಿಲ್ಲ, ಒಳ್ಳೆ ಆಶೀರ್ವಾದಗಳು ಕೊಡ್ಬೇಕು ಅಂತಾನೆ ಇದೆ ಉದ್ದೇಶದಲ್ಲಿ ಬಿಟ್ಟಿದ್ರೆ. ಅದಕ್ಕೆ ನೋಡಿ ಇವತ್ತು ಲೋಕದಲ್ಲಿ ಕಷ್ಟಗಳಿದೆಯಾ ಇಲ್ವಾ? ಇದೆ. ಅದ್ರ ಜೊತೆಗೆ ಆಶೀರ್ವಾದಗಳು ಐತಾ ಇಲ್ವಾ?
ಅದು ಐತ್ರಿ.
ಬಿಳಿಯ ಮೇಘ ಅದರ ಅದ್ಗೆ ಇವಾಗ ಯೇಸು ಕ್ರಿಸ್ತ ಕೂತಿದ್ರಂತೆ. ಎಲ್ಲಿ ಕೂತಿದ್ರು ಅಂತಂದ್ರೆ ಆ ಮೇಘದ ಮೇಲೆ ಕೂತಿದ್ದಂತೆ. ಕರೆಕ್ಟಾ? ಮೇಘದ ಮೇಲೆ ಕೂತಿದ್ರ ಮೇಲೆ ಕೆಡೆ ಕೂತಿದ್ರ
ಮೇಲೆ?
ಎಲ್ಲಾರು ಏನ್ ತಿಳ್ಕೊಂಡ್ಬಿಡ್ತಾರೆ ಯೇಸು ಕ್ರಿಸ್ತ ಹಿಂಗೇ ಬರ್ತಾರೆ ಪರೋ ದಿನ ಹಂಗೆ ಮೇಘದ ಮೇಲೆ ಕೂತ್ಕೊಂಡು ಹಿಂಗೇ ನೋಡ್ತಾ ಇರ್ಬೇಕಂತ ಹಿಂಗೇ ಸೀಟಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಎಲ್ಲಿ ಎಂಡ್ ಆಗ್ತಾರೆ ಹೋಗ್ಲಿ ಯೇಸು ಕ್ರಿಸ್ತು? ಸರಿ, ಮೇಘ ಇರ್ತಾರ ಪರಲೋ ಆಕಾಶದಲ್ಲಿ ಇರ್ತಾರೆ. ಭೂಲೋಕಕ್ಕೆ ಬಂದ್ಮೇಲೆ ಮೇಘ ಏನಾಗ್ಬೇಕು? ಮೆಲ್ಟಾಗ್ಬೇಕು ಬೇಡುವ ಸಿಂಹಾಸನ ಮಾತ್ರ ಎಲ್ಲ ಕೂತಂತಾರೆ ಯೇಸು ಕ್ರಿಸ್ತು ಹಿಂಗೆ ಹಿಂಗೆ ವ್ಯವಸ್ಥೆ ಮಾಡಿ ಲಿಟ್ರಲ್ಲಾಗೆ. ಯೇಸು ಕ್ರಿಸ್ತು ಎರಡು ಸುಮ್ಮನೆ ಬಂದು ಹಿಂಗೆ ಸಿಂಹಾಸನ ಹಾಕೊಂಡು 24 hours ಹಿಂಗೆ ಸೀಟ್ ಹಾಕೊಂಡು ಕೂತಿದ್ರೆ ಜನಗಳು ಅವ್ರನ್ನ ಬಿಡ್ತಾರ? ಈ ಕಾಲದಲ್ಲಿ ಸಾಯಿಬಾಬಾ ಪೋಪ್ನೇ ಬಿಡಲ್ವಂತೆ, ಮುತ್ತಿಗೆ ಹಾಕೊಂಡ್ಬಿಡ್ತಾರಂತೆ. ಇನ್ ಯೇಸು ಕ್ರಿಸ್ತು ಬಂದು ಕೂತ್ಕೊಟ್ರೆ ಏನಾಯ್ತದೆ? ಅದಕ್ಕೆ ಯೇಸು ಕ್ರಿಸ್ತು ಕಣ್ಣಿಗೆ ಕಾಣದಿರೋ ರೀತಿಯಲ್ಲಿ ಮೇಘದ ಮೇಲೆ ಏನಾಗೋದು? ಯಾವ ಮೇಘ ಇದು? ಮೇಘ ಅಂದ್ರೆ ಲಿಟ್ರಲ್ ಆಗಿರೋಂತ ಮೇಘ ಅಲ್ಲ, ಏನ್ರಿ ಕಷ್ಟ ಸಂಕಟ ಹಿಂಸೆಗಳು ಇದ್ರ ಮೇಲೆ ಆತನ ಕೂತಿದ್ದಾನೆ ಅಂತಂದ್ರೆ ಹೆಂಗ ಗೊತ್ತಾ ಮೀನಿಂಗು? ಸರ್ವ ಅಧಿಕಾರ ಯಾರ ಕೈಲಿದೆ ಇವತ್ತು? ಕ್ರಿಸ್ತನ್ ಕೈಲಿದೆ. ಈ ಮೇಘ, ಈ ತೊಂದ್ರೆ, ಈ ವಿಪತ್ತು ಎಲ್ಲ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಕಂಟ್ರೋಲ್ ಇದೆ. ಆತನ ಪರ್ಮಿಷನ್ ಇಲ್ದಿರ, ಆತನ ಒಂದು ಆಜ್ಞೆ ಇಲ್ದಿರ ಏನು ಆಗೋದಕ್ಕೇನಿಲ್ಲ, ಸಾಧ್ಯನಿಲ್ಲ. ಇವತ್ತು ಕೊರೋನಾ ಕೂಡ ಯಾರ ಕಂಟ್ರೋಲ್ ಇದೆ? ಯಾರ ಕಂಟ್ರೋಲ್ ಇದೆ? ಸುನಾಮಿ ಕೂಡ ಯಾರ ಕಂಟ್ರೋಲ್ ಇದೆ? ಭೂಕಂಪ ಎಲ್ಲ ಇರೋದೆಲ್ಲ ಯಾರ ಕಂಟ್ರೋಲ್ ಅಲ್ಲಿ? ಚಿತ್ತ ಇಲ್ದಿರ ಏನೂ ಆಗೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ತಲೆ ಮೇಲೆ ಏನಿದೆ ಅಂತ ನೋಡ್ತೀರಿ? ಚಿಣ್ಣದ ಕಿರೀಟ. ಬೈಬಲ್ ಕಿರೀಟ ಅಂತಾನೆ ಏನ್ ನೋಡ್ತೀರಿ? ರಾಜ ಇಟ್ಕೊಳೋದು ಕಿರೀಟ. ಚಿಣ್ಣದ ಕಿರೀಟ ಅಂತಂದ್ರೆ ದೈವಿಕ ಒಂದ್ ಏನ್ರಿ ಅಧಿಕಾರ. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತು ಲೋಕದಲ್ಲಿ ಹೇಳ್ಬೇಕಂತ ಹೇಳ್ತಾರೆ, ಒಬ್ಬನೊಬ್ಬ ಮನುಷ್ಯ ದೂರ ದೇಶಕ್ಕೆ ಹೋಗಿ ರಾಜ್ಯವನ್ನು ಪಡೆದುಕೊಂಡು ತಿರ್ಗಾ ಹಿಂದಿ ಬರುವಾಗೆ ಮನುಷ್ಯ ಕುಮಾರನು ದೂರ ದೇಶಕ್ಕೆ ಹೋಗ್ಬಿಟ್ಟೆ ಮಾಡಕ ರಾಜ್ಯವನ್ನು ಪಡ್ಕೊಂಡು ಹಿಂದಿಗೆ ತಿರುಗಬೇಕು. ಯೇಸು ಕ್ರಿಸ್ತು ಮೊದಲನೇ ಬರೋಕೆಲ್ಲ ದೂರ ದೇಶನ ಪರಲೋಕಕ್ಕೆ ಹೋದ್ರು, ತಂದೆಯ ದೇವತೆ ಅಧಿಕಾರ ಪಡ್ಕೊಂಡು. ದಾನಿಯೇಲ್ 7ನೇ ಅಧ್ಯಾಯ ನೋಡ್ತಿಲ್ಲ ಏನ್ರಿ ಮಹಾವೃದ್ಧನತ್ತ ಯಾರು ಸಮೀಪಿಸಿದ್ರು ಅಂತೆ? ಮನುಷ್ಯನ್ ಕುಮಾರನ್ಗೆ ಒಪ್ಪಾಗಿರೊಬ್ಬ ಮನುಷ್ಯ ಸಮೀಪಿಸಿದನು, ಅವನಿಗೆ ರಾಜ್ಯವು ದೊರೆತನ ಕೊಡಲ್ಪಟ್ಟಾಯ್ತು ಅಂತ. ಅದನ್ನ ತಗೊಂಡು ಯೇಸು ಕ್ರಿಸ್ತು ಎಡಮರಿಕೆ ಬರ್ಬೇಕಾದ್ರೆ ರಾಜಾದಿ ರಾಜನಾಗಿ ಏನ್ ಮಾಡ್ತಾರೆ ಬಂದ್ಬಿಟ್ಟು ಆಡಳಿತ ನಡೆಸ್ತಂತೆ. ಆಡಳಿತದ ಮೊದಲನೇ ಭಾಗನೇ ಏನು ಅಂತಂದ್ರೆ ಏನ್ರಿ ಹಿಂಸೆ, ತೊಂದ್ರೆ, ಮೇಘ. ಈ ಮೇಘದಲ್ಲೇ ಏನಪ್ಪ ಮಾಡ್ತಾರೆ ಅಂದ್ರೆ ಕೈಲಿ ಕುಡುಗೋಲು ಇಟ್ಕೊಂಡಂತೆ. ಏನದು ಕುಡುಗೋಲು ಅಂತಂದ್ರೆ ಸುಗ್ಗಿ ಮಾಡಕ್ಕಿರಂತ ಒಂದು ವಸ್ತು. ನಾವು ಇದ್ರ ಬಗ್ಗೆ ಓದಿದ್ರಿ ಬೇಸಿಕ್ ಕ್ಲಾಸ್ ಅಲ್ಲಿ. ಏನಂದ್ರೆ ಯೇಸು ಕ್ರಿಸ್ತು ಎಂತ ಒಂದು ಸುಗ್ಗಿ ಮಾಡ್ತಾರೆ? ಅವ್ರ ಕೈನಲ್ಲಿ ಅವ್ರ ಅಧಿಕಾರದಲ್ಲಿ ಇದೆ ಸತ್ಯ. ಸತ್ಯನ ಹಾಕ್ಬಿಟ್ಟು ಏನ್ ಮಾಡೋದು ಲೋಕದಲ್ಲಿ ಇವತ್ತು ಸುಗ್ಗಿನ ಮಾಡೋದು ಅಲ್ವರ. ಅದಕ್ಕೆ ಇವಾಗ ನೋಡಿ, ಯೇಸು ಕ್ರಿಸ್ತು ಈ ತರ ಮೇಘನ ಕೂತಿದ್ರಂತೆ, ಅವ್ರಿಗೆ ಬಂದ್ಬಿಟ್ಟು ಒಬ್ಬ ದೇವದೂತ ಒಂದು ಸಂದೇಶ ಕೊಟ್ಟಂತೆ. 15ನೇ ವಚನದಲ್ಲಿ ಓದಿದ್ದೀನಿ, ಪ್ರಕಟಣೆ 14:15.
ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು.
ಮಹಾಶಬ್ದದಿಂದ ಒಬ್ಬ ದೂತ, ಏನ್ರೇ ದೇವಾಲಯದೊಳಗಿಂದ ಬಂದಂತ ಒಬ್ಬ ದೂತ ಏನ್ ಮಾಡಂತೆ ಹೇಳದಂತೆ, ಏನಪ್ಪ ಇದು, ಯೇಸು ಕ್ರಿಸ್ತನ್ಗೆ ಯಾರಾದ್ರು ಹೇಳ್ಬೇಕಾ, ಯೇಸು ಕ್ರಿಸ್ತನ್ ಗೊತ್ತಿಲ್ವಾ? ಹಂಗಾರೆ ಇಲ್ಲಿ ಒಬ್ಬ ದೂತ ಬಂದ್ಬಿಟ್ಟು ಯೇಸು ಕ್ರಿಸ್ತನ್ಗೆ ಹೇಳ್ತಾರಂತೆ, ಅದನ್ನ ಮಾತು ಕೇಳ್ಕೊಂಡು ಯೇಸು ಕ್ರಿಸ್ತ ಏನ್ ಮಾಡ್ತಾರಂತೆ, ಕುಡುಗಳನ್ನ ಕೂಯ್ದ್ರಂತೆ. ಹಂಗ್ರೆ ಯಾರಿಗ ದೂತ, ಯೇಸು ಕ್ರಿಸ್ತನ್ ಯಾರು ಹೇಳ್ಬೇಕು ಹೇಳಿದ್ರೆ, ಯಾರೊಬ್ಬ ದೂತ ಬಂದು ಹೇಳಕ್ ಸಾಧ್ಯನಾ? ಒಬ್ರು ಏನ್ ಮಾಡ್ಬೇಕು ಹೇಳ್ಬೇಕು. ಹಂಗ ಅವ್ರಿಗಿಂತ ದೊಡ್ಡವ್ರು ಯಾರು, ತಂದೆ. ಹಂಗ ತಂದೆ ದೇವ್ರದ ಬೈಬಲ್ ದೂತ ಅಂತ ಕರೀತಾರ ಅಂದ್ರೆ ಇಲ್ಲ. ಮತ್ ಇಲ್ಲಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಅಲ್ಲೊಂದು ಕ್ಲೂ ಇದೆ. ಈ ದೇವದೂತ ಎಲ್ಲಿಂದ ಬಂದಂತೆ, ದೇವಾಲಯದಿಂದ ಬಂದಂತೆ. ಪರಿಶುದ್ಧ ಸ್ಥಳ, ಪರಿಶುದ್ಧ ದೂತ. ಏನ್ ಗೊತ್ತಾ ಇದು ದೂತ ಯಾವ್ದಪ್ಪ ಅಂತಂದ್ರೆ, ದೇವರ ದೈವಿಕ ಯೋಜನೆಯಲ್ಲಿ ಇರುವಂತ ಏನ್ರಿ, ದೈವಿಕ ಯೋಜನೆಯಲ್ಲಿ ಇರುವಂತ ಒಂದು ಕಾಲ ಸಮಯ ಇದನ್ನೇ ಏನ್ರಿ ದೂತನ್ಗೆ ಕಂಪೇರ್ ಮಾಡೋದು. ಅದರ ಯೇಸು ಕ್ರಿಸ್ತು ಯಾರ ಮಾತು ಕೇಳ್ತಾರೋ ಬಿಡ್ತಾರೋ, ತಂದೆ ಆ ದೇವ್ರ ಕೈನಲ್ಲಿರಂತ ಯೋಜನೆ ಒಂದು ಸಮಯಗಳು ಅದ್ರ ಮಾತ್ರ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಕೇಳೇ ಕೇಳ್ತಾರೆ. ನೋಡಿ, ಶಿಷ್ಯನ ಬಂದು ಒಂದ್ಸರಿ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಇವಾಗಾದ್ರೂ ದೇವರಾಜ್ಯನ ಸ್ಥಾಪನೆ ಮಾಡ್ತೀಯಾ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಉತ್ತರ ಕೊಡ್ತಾರೆ. ನೋಡಿ, ಅಪೊಸ್ತಲ ಕೃತ್ಯಗಳು 1:7-8 ಓದಿ. ಅಪೊಸ್ತಲ ಕೃತ್ಯಗಳು 1:7-8
ಆತನು ಅವರಿಗೆ, ತಂದೆಯ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿಕೊಳ್ಳುವುದು ನಿಮ್ಮ ಕೆಲಸವಲ್ಲ, ಆದರೆ
ಸ್ವಂತ ಅಧಿಕಾರದಲ್ಲಿ ಕೈನ ಇಟ್ಕೊಂಡಿರ. ಇದೇ ಬಂದ್ಬಿಟ್ಟು ಯೇಸು ಕ್ರಿಸ್ತನ್ ಏನ್ ಮಾಡೋದು ಹೇಳೋದು ನೋಡ, ಅಲ್ಲೇ ಏನ್ ಹೇಳ್ತೋ ಯೇಸು ಕ್ರಿಸ್ತನ್ ಹೇಳ್ತೋ, ಇದು ಸಮಯ ಅಲ್ಲ, ಇದು ಸಮಯ ಅಲ್ಲ, ಸಮಯ ಐತೆ. ಹಾಗ್ರೆ ಯೇಸು ಕ್ರಿಸ್ತನ್ ಹೇಳ್ಬೇಕಾದ್ರೆ ದೇವ್ರೇ ಹೇಳ್ಬೇಕು. ದೇವ್ರ ಹೆಂಗಪ್ಪ ಹೇಳ್ತಾ ಇದಾರೆ ಅಂದ್ರೆ, ತನ್ನ ಕಾಲಗಣನೆ ಮುಖಾಂತರ, ಅದರ ತನ್ನ ಸಮಯಗಳ ಮುಖಾಂತರ ಏನ್ ಮಾಡ್ತಾರೆ, ಟೈಮ್ ಆಯ್ತು ಏನ್ ಮಾಡೋ, ಕುಯ್ಯಂತ ಕಾಲ ಬಂತು. ಅದಕ್ಕೆ ಏಷ್ಯಾ 6:5 ಹೇಳ್ತಾರೆ, ಯಾರನ್ನ ಕಳಿಸ್ಲಿ ಅಂತ ಏನ್ ಮಾಡುದು ದೇವ್ರು ಥಿಂಕ್ ಮಾಡಿದ್ರಂತೆ. ಅದ್ ಯಾವಾಗ ಥಿಂಕ್ ಮಾಡ್ದ, ಆತನ ಪಾಪ ಮಾಡ್ತೀನಿ ಥಿಂಕ್ ಮಾಡಿದ್ರ, ಟೈಮ್, ಅದರ ಟೈಮ್ ಇದೆ, ಎಲ್ಲದಕ್ಕೇನಾಗಿದೆ ಒಂದು ಟೈಮ್ ಇದೆ. ಅದಕ್ಕೆ ಯೇಸು ಕ್ರಿಸ್ತನ ಮೊದಲನೇ ಬಾರಿಗೆ ಕಳ್ಸಿದ್ರು, ಯಾವಾಗ ಕಳ್ಸಿದ್ರು, ಇಷ್ಟ ಬಂದವನ್ ಕಳ್ಸ್ಬಿಟ್ರ, ಇಲ್ಲ ಒಂದ್ ಟೈಮ್ ಅಲ್ಲಿ ನೋಡಿ ಅಂತೀನಿ. ಗಲಾತ್ಯರ 4:4 ಓದಿ, ಗಲಾತ್ಯರ 4:4.
ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು.
ಕಾಲವು ಪರಿಪೂರ್ಣವಾದಾಗನೇ ಮಗನ ಏನ್ ಮಾಡ ದೇವ್ರು ಕಳ್ಸ್ಕೊಡ್ತಾರೆ. ಅದಕ್ಕೆ ಮತ್ತೆ 25ನೇ ನೋಡ್ತೀರಿ, ಮೊದಲಿಂಗನ್ ಬರೋದೇ ಮಾಡಂತೆ, ತಡ ಮಾಡಿದ್ರು, ಎಲ್ಲ ತೂಕುಟ್ಬಿಟ್ರು, ಈಗೋ ಮಧ್ಯರಾತ್ರಿ. ಇಲ್ಲಿ ಯಾಕೆ ಹೇಳ್ಬೇಕ ಟೈಮು, ಈಗೋ ಮೊದಲಿಂಗನ್ ಬಂದು ಅಂತ ಹೇಳ್ಬೋದು. ಯಾಕೆ ಮಧ್ಯರಾತ್ರಿ ಟೈಮ್, ಟೈಮ್ ಟೈಮು ದೇವ್ರಿಗೆ ತುಂಬಾ ಇಂಪಾರ್ಟೆಂಟ್. 19ನೇ ಕೂಡ ನಾವೇ ನೋಡ್ತೀರಿ, ಯಜ್ಞದ ಕುರಿಯಾದ ತನ ವಿವಾಹ ಸಮಯ ಬಂತು, ಟೈಮ್ ಐತೆ. ಇಷ್ಟ ಬಂದಂಗೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಯೇಸು ಕ್ರಿಸ್ತು. ಮತ್ತೆ ಅದಕ್ಕೊಂದು ಟೈಮ್ ಐತೆ ಅಲ್ವಾ, ಹಂಗೆ ದೇವ್ರ ಯೋಜನೆ ಎಲ್ಲರಿಗೂ ಟೈಮ್ ಇದೆ. ಪ್ರಸಂಗಿ 3ನೇ ಅಲ್ಲಿ ಹೇಳ್ತಾರಲ್ಲ, ಎಲ್ಲದಕ್ಕೇನಿದೆ ಒಂದ್ ಕಾಲ
ಇದೆ.
ಇವಾಗ ಪಾಠ ಕೇಳಂತ ಸಮಯ, ನೆಕ್ಸ್ಟ್ ಊಟ ಮಾಡೋ ಸಮಯ ಬರ್ತದೆ. ಅದರ ಅದೇ ತರ ದೇವ್ರ ಟೈಮ್ ಯೇಸು ಕ್ರಿಸ್ತ ಹೇಳ್ತಾರೆ, ಓ ಸುಗ್ಗಿ ಕಾಲ ಏನಾಗಿದೆ ಬಂದಿದೆ. ಇವಾಗ ನಾವ್ ಇರೋದು ಯಾವ ಕಾಲದಲ್ಲಿ, ಬಿತ್ತನೆ ಕಾಲದಲ್ಲಿ, ಸುಗ್ಗಿ ಮಾಡೋ ಸಮಯ ಇದಲ್ಲ,
ಸುಗ್ಗಿ ಕಾಲದಲ್ಲೇ ದೇವ್ರಿ.
16ನೇ ವಚನ ಹೇಳೋದು, ಕುಡುಗೋಳ ಹಾಕಿ ಏನ್ ಮಾಡದಂತೆ, ಸುಗ್ಗಿ ಮಾಡಿದ್ರಂತೆ. ಅದ್ರ ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ ಮಾಡ್ತಾರಂದ್ರೆ, ಏನ್ರಿ ಮೊದಲೇ ಬರುವಿಕೆಯಲ್ಲಿ ಯಾವ ತರ ಸುಗ್ಗಿ ಮಾಡಿದ್ರು, 2ನೇ ಬರುವಿಕೆಯಲ್ಲಿ 144,000 ಜನ ಸುಗ್ಗಿನ ಏನ್ ಮಾಡ್ತಾರೆ ಮಾಡ್ತಾರೆ. ಆ ಸುಗ್ಗಿಯಲ್ಲಿ ನಾವಲ್ಲಿ ಒಬ್ರು ಮೆಂಬರ್ ಆಗಿರ್ಬೇಕು ಅಂತಂದ್ರೆ, ನಮ್ಮ ನೆತ್ತಿ ಮೇಲೆ, ನಮ್ಮ ಹಣೆ ಮೇಲೆ ಯಾರ ಹೆಸರು ಬಿಡದಿರ್ಬೇಕು, ದೇವರ ಹೆಸರು, ಆಮೇಲೆ ಯಜ್ಞದಲ್ಲಿ ಕುರಿಯಾದಂತ ಒಂದು ಗುಣಗಳು ಏನಾಗಿರ್ಬೇಕು ನಮ್ಮಲ್ಲಿ ಬರಲ್ಪಟ್ಟಿರ್ಬೇಕು. ಓಕೆನಾ? ಸರಿ, ಇವಾಗ ಸಭೆಯ ಸುಗ್ಗಿ ಏನಾಯ್ತು, ಮುಗೀತು. ಇವಾಗ ನೆಕ್ಸ್ಟ್ ಏನಾಗ್ತಾರೆ ದೇವ್ರ ಯೋಜನೆಯಲ್ಲಿ ಅಂತಂದ್ಬಿಟ್ಟು ನೋಡೋಣ ನಾವು ಅಂತೀನಿ. ಪ್ರಕಟಣೆ 14:17 ನೋಡಿ.
ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು.
ಇಲ್ಲಿ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ, ಇದಕ್ಕಿಂತ ಮುಂಚೆ ಓದಿರಂತ 15ನೇ ವಚನದಲ್ಲಿ ಏನ್ರಿ ಎಲ್ಲಿ ಒಂದು ಮಹಾಶಬ್ದ ಬಂತು ಅಂತ ನೋಡ್ತೀರಿ, ದೇವಾಲಯದಿಂದ ಬಂತು ಅಂತ ಹೇಳ್ತಾರೆ. ಆ ದೇವಾಲಯ ಎಲ್ಲಿತ್ತು ಅಂತ ಕೊಟ್ಟಿದ್ಯಾನ ಇಲ್ಲ. ಅರೆ ಇಲ್ಲೇನ್ ಮಾಡಿದಾರೆ ಅಂತಾರೆ 17ನೇ ವಚನದಲ್ಲಿ ಏನ್ರಿ, ಮತ್ತೊಬ್ಬ ದೇವದೂತನು ಪರಲೋಕದಲ್ಲಿರುವಂತ ದೇವಾಲಯ ಅಂತ ಕೊಟ್ಟವ್ರೆ. ಯಾಕೆ ಪರಲೋಕದಂತ ದೇವಾಲಯ ಅಂತ ಕೊಟ್ಟವ್ರೆ ಅಂದ್ರೆ, ದೇವರ ಆಲಯ ಯಾರು ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ನಾವೇನ್ರಿ ದೇವರ ಆಲಯ ಅಲ್ರ. ಹಂಗೆ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ನೆಕ್ಸ್ಟ್ ದೇವ್ರ ಯೋಜನೆ ನಡೆಯಂತ ಒಂದು ಪ್ರೊಸೆಸ್ನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಬಂದು ಏನ್ ಹೇಳ್ದಂತೆ,
ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು.
ನೋಡ್ರಿ ಒಬ್ಬ ದೇವದೂತ ಆಲಯದೊಳಗೆ ಬಂದಂತೆ, ಅವನ್ ಕೈಲಿ ಏನಂತೆ ಇವಾಗ ಹದವಾದ ಕುಡುಗೋಲು ಇದೆಂತೆ. ಸರಿ ಕುಡುಗೋಲು ತೊಗೊಂಡು ಏನ್ ಮಾಡಿದ್ರು,
ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು.
ಮತ್ತೊಬ್ಬ ದೇವದೂತ ಬಂದಂತೆ, ಎಲ್ಲಿಂದ ಬಂದ್ರು ಅಂದ್ರೆ ಬೆಂಕಿ ಮೇಲೆ ಅಧಿಕಾರ ಅಂತ ದೇವದೂತನು ಯಜ್ಞ ಒಂದು ಏನ್ರಿ ವೇದಿ ಅಲ್ರ ಏನ್ರಿ ಬಲಿಪೀಠ ಅಂತ ನೋಡ್ತೀವಿ ಗೊತ್ತಾ, ದೇವದೂತನ ಕೂಡ ಎಂಟ್ರೆನ್ಸ್ ಇರ್ಬೇಕು, ಬ್ರೇಜನ್ ಅಲ್ಟಾರ್. ಅಲ್ಲಿಂದ ಬಂದಂತೆ, ಬಂದ್ಬಿಟ್ಟು ಏನ್ ಹೇಳಿದ್ರು, ಯಾರಿಗೆ ಹೇಳ್ತಾರೆ ನೋಡಿ,
ಹದವಾದ ಕುಡುಗೋಲಿನವನಿಗೆ.
ಹದವಾದ ಕುಡುಗೋಲು ಇಟ್ಕೊಂಡಿದ್ರು ಗೊತ್ತಾ ದೇವಾಲಯದ ಬಂದಂತ ದೂತನಿಗೆ ಏನ್ ಹೇಳ್ತಾರೆ,
ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗಂಚಲುಗಳನ್ನು ಕೊಯ್ಯಿ.
ಇಲ್ಲಿ ಪೈರ್ ಮಾಗಿದೆ ಭೂಮಿಯ ಸುಗ್ಗಿ ಬಂದಿದೆ ಅಂತ ಹೇಳ್ತಾರ, ಇಲ್ಲ ಭೂಮಿಯ ದ್ರಾಕ್ಷ ಗೊಂಚಲು ನಿಮ್ಮ ಕೊಯ್ಯಿ ಅಂತ. ಇದು ಎರಡನೇ ಭಾಗ ಅಲ್ರ, ಏನಪ್ಪ ಸುಗ್ಗಿ ಎರಡನೇ ಭಾಗ ಅಂತಂದ್ರೆ ಏನ್ರಿ ಇವಾಗ ನೀವ್ ಹೇಳ್ರಿ, ಗೋಧಿ ಎಲ್ಲ ಸುಗ್ಗಿ ಆಗಿದ್ಮೇಲೆ ನೆಕ್ಸ್ಟ್ ಯಾರು ಸುಗ್ಗಿ ಆಗ್ಬೇಕ,
ಹಣಜಿ
ಹಣಜಿದೆ ಇಲ್ಲಿ ಇನ್ಫಾರ್ಮೇಶನ್ ಏನ್ ಮಾಡ್ತದೆ ಇಲ್ಲಿ ಕೊಡ್ತಾರ ಅಂತಂದ್ರ, ಅದು ನಮಗೆ ಮತ್ತೇನೇ ಬರ್ತದೆ ಸುವಾರ್ತೆಗಳೇ ಹಣಜಿ ಅಂತ ಕೊಟ್ಟಿದ್ದಾರೆ. ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಏನ್ರಿ ದ್ರಾಕ್ಷಿಯ ಗೊಂಚಲು ಅಂತ ಏನ್ ಮಾಡ್ ಕೊಟ್ಟಾರ, ಕ್ಲಸ್ಟರ್ಸ್ ಆಫ್ ದ ಗ್ರೇಪ್ಸ್ ಆಫ್ ದ ವೈನ್ ಆಫ್ ದ ಅರ್ತ್ ಅಂತ ಕೊಟ್ಟಿದ್ದಾರೆ ಹೊರತು ವೈನ್ ಆಫ್ ದ ಅರ್ತ್. ಅದ್ ನೋಡೋಣ ಭೂಮಿಯ ಒಂದು ದ್ರಾಕ್ಷ ಗೊಂಚಲು ಅಂತ ಕೊಟ್ಟರು. ಸರಿ ಅದಕ್ಕೆ ದೇವರಾಲಯ ಅಂತಂದ್ರೆ ಪುನೂರ್ತನ ಆಗಿರಂತ ಸಭೆಯಿಂದ ಏನ್ರಿ ಕಾಲಗಣನ ಮುಖಾಂತರ ದೇವ್ರು ಹೇಳಿದೇನಪ್ಪ ಅಂದ್ರೆ, ನೋಡಪ್ಪ ಸಭೆಯ ಒಂದು ಕಂಪ್ಲೀಷನ್ ಏನಾಯ್ತು ಮುಗೀತು, ನೆಕ್ಸ್ಟ್ ಸುಗ್ಗಿ ಆಗ್ಬೇಕು. ಯಾರ್ದಾಗ್ಬೇಕು ಅಂತಂದ್ರೆ ಏನ್ರಿ ಯಾರ್ದು ಅಂತಂತಂದ್ರೆ ಭೂಮಿಲಿ ಗೊತ್ತಾ ಫಾಲ್ಸ್ ಕ್ರಿಶ್ಚಿಯನ್ಸ್ ಅದ್ ಏನ್ ಮಾಡ್ಬೇಕು ಇವಾಗ ಅಲ್ಲಾಗ್ಬೇಕು. ಅದಕ್ಕೆ ಇದನ್ನ ಸಂದೇಶನ ಯಾರಿಗಪ್ಪ ಹೇಳುದು ಅಂದ್ರೆ ದೊಡ್ಡ ಸಮೂಹಕ್ಕೆ ಹೇಳ್ತಾರೆ. ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಈ ದೊಡ್ಡ ಸಮೂಹ ಸಭೆಯ ಕೆಲಸ ಏನ್ ಮಾಡ್ತಾರಂಗೆ ಫರ್ದರ್ ಕಂಟಿನ್ಯೂ ಮಾಡ್ತಾರೆ. ನೋಡ್ತಿರಲ್ಲ ಎಲಿಯ ಮತ್ತೆ ಎಲೀಶನ ಒಂದು ಕಥೆಯಲ್ಲಿ ಎಲಿಯ ಎತ್ತಲ್ಪಟ್ಟಿದ್ಮೇಲೆ ಎಲೀಶಾ ಎಲಿಯನ್ ಕೆಲಸನೇ ಏನ್ ಮಾಡ್ತಾನೆ ಮಾಡ್ತಾನೆ ಅಲ್ಲರ. ಸೊ ಏನಪ್ಪ ಮೀನಿಂಗ್ ಅಂದ್ರೆ ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ದೊಡ್ಡ ಸಮೂಹ ಭೂಲೋಕದಲ್ಲಿರಂತ ಸುಗ್ಗಿ ಮಾಡ್ತಾರೆ. ಏನ್ ಮಾಡ್ತಾರೆ ಅಲ್ಲಿ ನೀವು ವಚನ ಓದಿದ್ರೆ ದೇವರ ಒಂದು ಪೈರು ಮಾಗಿದೆ ಅದನ್ನ ಸುಗ್ಗಿ ಮಾಡೋದು ಅಂತ ಹೇಳಿಲ್ಲ, ಏನಂತ ಹೇಳಿದರೆ ಈ ದ್ರಾಕ್ಷ ಗೊಂಚಲುಗಳನ್ನ ಕುಯ್ರಿ ಅಂತಂದ್ಬಿಟ್ಟು ಕುಯ್ದು ಬಿಟ್ಟು ಎಲ್ಲಿಗೆ ಸೇರಿಸ್ತದಂತೆ ವಚನ ಮುಂದಕ್ಕೆ ಓದಿ ನೋಡೋಣ ಪ್ರಕಟಣೆ.
ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು.
ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಗೆ ಹಾಕಿದ್ರಂತೆ. ಇವ್ರು ತಂದು ಏನ್ ಮಾಡಿದ್ರು ದ್ರಾಕ್ಷಿ ಗೊಂಚಲು ತೊಟ್ಟಿಗೆ ಏನ್ ಮಾಡೋದು ಹಾಕ್ಬಿಟ್ಟು ಬಿಟ್ಬಿಟ್ರಂತೆ ಅಷ್ಟೇ. ದೇವರ ರೌದ್ರ ಎಂಬಂತ ತೊಟ್ಟಿ ಅಂದ್ರೆ ಏನಿಪ್ಪ ಭೂಮಿಯ ದ್ರಾಕ್ಷಿ ಗೊಂಚಲು ಅಂತಂದ್ರೆ ಬೈಬಲ್ ನಲ್ಲಿ ದ್ರಾಕ್ಷ ಬಳ್ಳಿ ದ್ರಾಕ್ಷ ಹಣ್ಣು ಅಂತ ನೋಡ್ಬೇಕ್ರೆ ಸಭೆಗಳಂತಾರೆ ಯೇಸು ಕ್ರಿಸ್ತ ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ಅಂತ. ಇದು ಭೂಮಿಯ ದ್ರಾಕ್ಷ ಬಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಫಾಲ್ಸ್ ಚರ್ಚ್, ಸುಳ್ಳು ಕ್ರೈಸ್ತವರು, ಸುಳ್ಳು ಸಭೆಗೆ ಏನ್ ಮಾಡೋದು ಇಲ್ಲಿ ಹೇಳೋದು. ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಇವೆಲ್ಲ ಸುಳ್ಳು ಕ್ರೈಸ್ತವರು ಎಲ್ಲ ಮಾಗ ಅದು ಏನಾಗಿದೆ ಮಾಗಿ ಒಂದು ಲೆವೆಲ್ಗೆ ಬಂದೈತೆ, ಇವಾಗ ಏನ್ ಮಾಡ್ಬೇಕು ಅದನ್ನ ಹಾಕ್ಬಿಟ್ಟು ದೇವರ ರೌದ್ರ ಎಂಬಂತ ಏನ್ರಿ ದೊಡ್ಡ ತೊಟ್ಟಿಗೆ ಹಾಕಿ ಏನ್ ಮಾಡ್ತಾರಂತೆ ಹಾಕ್ಬಿಟ್ಟು ತುಳಿತಾರಂತೆ ನೋಡ್ರಿ ಅಲ್ರ. ಅದೇನು ದೊಟ್ಟಿಗೆ ಹಾಕ್ಬಿಟ್ಟು ತುಳಿಯೋದು ಅಂತಂದ್ರೆ ನಾವೇನ್ ನೋಡಿದ್ರಿ ದೇವ್ರ ಕೈಲಿ ಯೂಸ್ ಮಾಡೋದಿನ್ರಿ ಹದವಾದ ಕುದುಗಳು ಅಂತಂದ್ರೆ ಕುಡುಗಳು ಅಂತಂದ್ರೆ ಸತ್ಯ ಸತ್ಯ ಹಾಕ್ಬಿಟ್ಟು ಏನ್ ಮಾಡ್ತಾರೆ ನೋಡಿ ಅಂತೀನಿ ತುಳಿತಾರ ನೋಡಿ ಅಂತೀನಿ. ಅದು ತೊಟ್ಟಿಯಲ್ಲಿ ಹಾಕಿದನು ಹಾಕಿದ್ಮೇಲೆ ಅದರ ಒಂದು ಬಂದಂತ ಒಂದು ಏನ್ರಿ ಈ ದ್ರಾಕ್ಷ ರಸ ರಕ್ತ ಅದ ಹೆಂಗಿತ್ತಂತೆ ನೋಡಿ ಅಂತ ಹೇಳಿ
ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು.
ಅದನ್ನ ಎಲ್ಲಪ್ಪ ತುಳಿದ್ರು ಅಂದ್ರೆ ಪಟ್ಟಣದ ಹೊರಗಡೆ ತುಳಿದ್ರಂತೆ. ಆಮೇಲೆ
ಆ ತೊಟ್ಟಿಯೊಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು.
ಅದು ದ್ರಾಕ್ಷ ರಸ ಹರಿತು ಅಂತ ಕೊಟ್ಟಿಲ್ಲ, ಏನಂತ ಕೊಟ್ಟಿದ್ದಾರೆ, ರಕ್ತವು ಅಂತ ಕೊಟ್ಟಿದ್ದಾರೆ. ರಕ್ತ ಎಷ್ಟೋರ್ಗು ಹರಿತು ಅಂತಂದ್ರೆ ಕುದುರೆಯ ಕಡಿವಾಣಿ ಆಗ್ತಾರೆ ಗೊತ್ತಾ, ಲಗಾಮ್ ಹಿಡಿತಾರೆ ಗೊತ್ತಾ, ಅಲ್ಲಿವರೆಗೂ ಅಂತಾರೆ ಬಂತು ಅಂತ ಕೊಟ್ಟಿದ್ದಾರೆ. ಅದು ಎಷ್ಟಪ್ಪ ಅಂತಂದ್ರೆ 200 ಮೈಲು ಅಂತ ಕೊಟ್ಟಿದ್ದಾರೆ. ಅದರ ಶ್ರೀ ಇದೇನರ್ಥ ಅಂತ ನೋಡಿ, ಇದು ಪ್ರಕಟಣೆ ಪುಸ್ತಕ ಅರ್ಥ ಮಾಡ್ಕೊಬೇಕು. ನಮ್ಗೆ ಕೋಡ್ಗಳು ಬೇಕು. ನಾವು ನಮ್ಮ ಬ್ರದರ್ ಬಸವರಾಜ್ ಬ್ರದರ್ ಬರ್ಕೊಟ್ಟಲ್ಲ ಕೋಡ್, ಏನು ಸಿಂಬಲ್ಗಳಿಗೆ ಏನೇ ಮೀನಿಂಗು ಎಲ್ಲ ಹಾಕ್ಬಿಟ್ಟು ಟಕ ಟಕ ಅಂತ ಓಪನ್ ಮಾಡಿದ್ರೆ ಸೂಪರ್ ಆಗೇನ್ರಿ ನಮ್ಗೆ ಅರ್ಥ ಆಗ್ತಾರೆ. ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಇಲ್ಲಿ ನೋಡ್ಬೇಕ್ರೆ ನೋಡ್ತಾರೆ, ಇಲ್ಲಿ ಇಲ್ಲಿ 200 ಮೈಲು ಏನ್ ಮಾಡ್ತು ಹರಿತಾ ಬಂತು ಅಂತ ಹೇಳ್ತಾರೆ. ಏನಿದ್ರು 200 ಮೈಲು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ತಾರೆ 1600 furlongs ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಹೋದ್ರೆ 1600 furlong ಅಂತ ಹೇಳ್ತಾರೆ. ಓಕೆನಾ, ಇಂಗ್ಲಿಷ್ ಅಲ್ಲಿ ಸರಿ. ಅದು ಏನಪ್ಪ ಅಂತ ನೋಡಿದ್ರೆ, ನಾವು ಎಜಬೆಲ್ಲಿನ ಕತೆ ಕೇಳಿದಿರಾ? ಎಜಬೆಲ್ ಯಾವ ಊರಲ್ಲಿ? ಇಸ್ರೇಲ್ ಅಂತ ಒಂದು ಪಟ್ಟಣದಲ್ಲಿ ಇದ್ದವಳು. ಆಯ್ತಾ ಸರಿ. ಈ ದ್ರಾಕ್ಷ ತೊಟ್ಟಿ ಇಲ್ಲಿ ಹೇಳ್ತಾರೆ ಗೊತ್ತಾ, ಇಲ್ಲಿ ಯಾವ ಊರು ಬಗ್ಗೆ ಹೇಳೋದು, ಯಾವ ದ್ರಾಕ್ಷ ತೊಟ್ಟಿ ಬಗ್ಗೆ ಹೇಳೋದು ಅಂದ್ರೆ, ದೇವ್ರ ರೌದ್ರ ಎಂಬಂತ ಒಂದು ದ್ರಾಕ್ಷ ತೊಟ್ಟಿ ಅಂತೆ. ನೋಡಿ ಏಷ್ಯಾಗ ಬನ್ನಿ, 63ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏಷ್ಯಾ 63ನೇ ಅಧ್ಯಾಯ 1ನೇ ವಚನ ಓದ್ಕೊಂಡು ಬನ್ನಿ ನೋಡೋಣ ಅಂತೀನಿ.
ಉಡುಪನ್ನುಟ್ಟು ಘನವಸ್ತುಗಳನ್ನು ಧರಿಸಿಕೊಂಡು ಮಹಾ ಶೌರ್ಯಯುಕ್ತನಾಗಿ ಮೆರೆಯುತ್ತ ಯೋಧ ಏದೋಮಿನ ಬೋಚದಿಂದ ಬರುವ ಈತನು ಯಾರು?
ಹೆಂಗ್ ಹೇಳ್ತಾರೆ ಅಂತಂದ್ರೆ, ಈತನ ಬಗ್ಗೆ ಹೇಳ್ಬೇಕ್ರೆ ಸೂಪರ್ ಆಗಿ ಹೇಳ್ತಾರೆ ಅಂತೀನಿ. ಏನ್ ಹೇಳ್ತಾರೆ ಅಂತಂದ್ರೆ, ಆಹಾ ರಕ್ತ ವರ್ಣದ ಉಡುಪನ್ನುಟ್ಟು ಘನವಸ್ತ್ರಗಳನ್ನು ಧರಿಸಿಕೊಂಡು. ಏನ್ರಿ ಘನವಸ್ತ್ರಗಳು? ರಾಯಲ್ ರಾಯಲ್ಟಿ, ಯೇಸು ಕ್ರಿಸ್ತು ಬರ್ಬೇಕ್ರೆ ಹೆಂಗ್ ಬರ್ತಾರೆ ರಾಜಾದಿರಾಜನಾಗಿ, ಮಹಾಶೌರ್ಯವನ್ನಾಗಿ, ಏನೋ ಮಹಾಶೌರ್ಯ ಯುಕ್ತನಾಗಿ ಮೆರೆಯುತ್ತಾ, ಏನ್ರಿ ಫುಲ್ ಪವರ್ ಬರ್ತಾರಂತೆ ಅವರು. ಆಮೇಲೆ ಏನಂತೆ, ಏದೋಮ ಅಲ್ಲಿರಂತ ಬೋಜ್ರದಿಂದ ಬರುವ ಈತನು ಯಾರು ನೋಡ್ರ, ಎಲ್ಲಿಂದ ಬರ್ತಾರಂತೆ, ಯಾವ ಊರಿಂದ ಬರ್ತಾರಂತೆ ಇವರು? ಬೋಜ್ರಾ ಅದರ. ಈ ಒಂದು ಜಾಗದಲ್ಲಿ ಯೇಸು ಕ್ರಿಸ್ತನ ಬಟ್ಟೆ ಹೆಂಗಿದೆ ಅಂತೆ, ರಕ್ತವರ್ಣ. ಏನಿದೆ ರಕ್ತವರ್ಣ ಇಲ್ಲಿ ಹೇಳ್ತಾರೆ ನೋಡಿರ್ತೀನಿ. ನೆಕ್ಸ್ಟ್ ವಚನ ಓದಿ, 2ನೇ ವಚನ.
ಸತ್ಯಾನುಸಾರವಾಗಿ ಮಾತನಾಡುವ ರಕ್ಷಿಸಲು ಸಮರ್ಥನಾದ ನಾನೇ. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷೆಯನ್ನು ತುಳಿಯುವವನ ಬಟ್ಟೆಯ ಆಗಿರುವುದು ಏಕೆ?
ಕಂಟಿನ್ಯೂ. ಯಾಕೆ
ಅವನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ.
ಒಬ್ರೇ ತುಳಿದ್ರಂತೆ, ಅದಕ್ಕೆ ಬಟ್ಟೆ ಏನ ಬಿಡಿತೀವಿ ಯೇಸು ಕ್ರಿಸ್ತಂದು. ರಕ್ತ ನೋಡ್ರ, ಯಾಕಪ್ಪ ರಕ್ತ ತರ ಇದೆ, ಏನಪ್ಪ ಇದೆ ಅಂತಂದ್ರೆ ಹೇಳ್ತಾರೆ, ಮೈಟ್ ಟು ಸೇವ್. ಯೇಸು ಕ್ರಿಸ್ತ 2ನೇ ಬರಿಕೆಲೆ ಬರ್ಬೇಕಾದ್ರೆ ಹೆಂಗತ್ತಾರೆ, ಪವರ್ಫುಲ್ ಕಿಂಗ್ ಆಗಿ ಏನ್ ಮಾಡ್ತಾರೆ, ರಕ್ಷಣೆ ಕೊಡೋದಕ್ಕೋಸ್ಕರ ಬರೋದು. ಏನ್ರಿ ವಸ್ತ್ರ ಇದೆ ಅಂತೆ. ಇವಾಗ ನೀವು ಇಲ್ಲಿ ನೋಡ್ರಿ ಮ್ಯಾಪ್ ಅಲ್ಲಿ, ಏನ್ರಿ ಆ ಇಸ್ರೇಲ್ ಜೆಜಬೆಲ್ ಇದ್ದಂತ ಸ್ಥಳಕ್ಕೂ ಆ ಬೋಜರ್ ಆಗೋ ಕರೆಕ್ಟ್ ಆಗಿ 200 ಮೈಲ್ ಅಂತೆ. ಈ 1600 furlong ಅಂತ ಹೇಳ್ತಾರೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ಅಂತೆ. ಅಂದ್ರೆ ಇದ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಇಸ್ರೇಲ್ ಅಂತಂದ್ರೆ ಎಜಬೆಲ್ ಅಂತಂದ್ರೆ ಆಂಟಿ ಕ್ರಿಸ್ಟ್ ಸಿಸ್ಟಮ್ಗೆ ಛಾಯೆ, ಬೋಜರಾ ಅಂತಾನೆ ಇಲ್ಲಿ ತುಡಿಯೋದಂದ್ರೆ ಯೇಸು ಕ್ರಿಸ್ತ ನಾಶ ಮಾಡಂತ. ಅದರ ಎಲ್ಲಪ್ಪ ತುಳಿದ್ರು, ನಗರದಿಂದ ಹೊರಗಡೆ, ನಗರದ ಹೊರಗಡೆ ತುಳಿಲಿಲ್ಲ, ಔಟ್ಸೈಡ್ ದ ಸಿಟಿ. ಅದರ ಅದಕ್ಕೆ ಏನ್ ಸಿಟಿ ಅಂದ್ರೆ ಬೈಬಲ್ ಅರ್ಥ ಅಂದ್ರೆ ಧಾರ್ಮಿಕ ಒಂದು ಏನ್ರಿ ಸಭೆಗಳು, ಅದರ ಫಾಲ್ಸ್ ರಿಲಿಜನ್, ಅದರ ಫಾಲ್ಸ್ ಗವರ್ಮೆಂಟ್, ರಿಲಿಜಿಯಸ್ ಗವರ್ಮೆಂಟ್ ಅಂದ್ರೆ ಬ್ಯಾಬಿಲೋನ್. ಬ್ಯಾಬಿಲೋನ್ ಒಳಗಡೆ ಹೋಗಿ ಸತ್ಯ ಎಲ್ಲ ಹೇಳಕ್ಕೆ ಬಿಡೋದೇ ಇಲ್ಲ ಅವ್ರ ಪಾಸ್ಟ್ಗಳೆಲ್ಲ ಬಿಡ್ತಾರ ಯಾರಾದ್ರ ಸತ್ಯ ಹೇಳೋದಕ್ಕೆ. ಅದರ ಸತ್ಯ ಕೇಳಿದ ತಕ್ಷಣ ಮೀಟ ಓಡಿಸ್ಬಿಡ್ತಾರೆ ಅಲ್ವರ, ಅದಕ್ಕೆ ಸತ್ಯ ಎಲ್ಲ ಹೇಳ್ತಾರೆ ಹೊರಗಡೆ, ಔಟ್ಸೈಡ್ ದ ಸಿಟಿ ಬ್ಯಾಬಿಲೋನ್. ಅದಕ್ಕೆ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಅದು ಬಂದಂತ ರಕ್ತ ಅಂತ ಹೇಳ್ತಾರೆ. ದ್ರಾಕ್ಷ ರಸ ಅಂತ ಹೇಳಿಲ್ಲ, ರಕ್ತ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ರಕ್ತ ರಕ್ತದಲ್ಲಿ ಏನಿದೆ, ರಕ್ತ ಅಲ್ಲಿ ಏನಿದೆ ಬೈಬಲ್ ಅಲ್ಲಿ, ಒಂದು ಜೀವಾನೇ ತೆಗಿತಾರೆ ನೋಡಿರ್ತೀನಿ, ತುಳಿತಾರೆ ನೋಡಿರ್ತೀನಿ. ತುಳಿದ್ರೆ ಅದ್ ಹೆಂಗ್ ಬರ್ತಾರೆ ಅಂತಂದ್ರೆ, ರಕ್ತ ಬಂದಂತ ಬರ್ತಂತೆ. ರಕ್ತ ಎಲ್ಲಿವರೆಗೂ ಇತ್ತು ಅಂದ್ರೆ, ಕುದುರೆಯ ಕಡಿವಾಣಿ. ಕುದುರೆ ಅಂದ್ರೆ ಬೈಬಲ್ ನಲ್ಲಿ ಏನ್ ಮಾಡ್ತೀರಿ,
ಬೋಧನೆ.
ಕುದುರೆ ಕಡಿವಾಣಿ ಅಂದ್ರೆ ಕಡಿವಾಣಿ ಇಟ್ಕೊಂಡು ಏನ್ ಮಾಡ್ತಾರೆ, ಕುದುರೆನ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಬೋಧನೆಯ ಸಂಪೂರ್ಣವಾದಂತ ಒಂದು ಹಿಡಿತ ಯಾರ ಕೈಲಿದೆ ಇವತ್ತು, ಬ್ಯಾಬಿಲೋನ್ ಕೈಲಿದೆ. ಅಲ್ಲಿವರೆಗೂ ಸಂಪೂರ್ಣವಾಗಿ ಬ್ಯಾಬಿಲೋನ್ ತುಳಿತಾರಂತೆ. ಅದ್ ಹೆಂಗ ಗೊತ್ತಾ ಮೀನಿಂಗು, ಬಾಬಿಲೋನಿಂದ ಆ ಬೋಧನೆ ಮೇಲಿರಂತ ಹಿಡಿತ ಕೂಡ ಇರಬಾರ್ದು. ಆತರ ಸಂಪೂರ್ಣವಾಗಿ ಏನ್ ಮಾಡ್ತಾರೆ, ಅವ್ರನ್ನ ದೇವ್ರ ರೌದ್ರಕ್ಕೆ ಹಾಕಿ ಸತ್ಯ ಕೊಡೋದ್ ಮುಖಾಂತರ ಮಾಡ್ತಾರೆ, ಕಂಪ್ಲೀಟ್ ಆಗಿ ಆ ಸಿಸ್ಟಮ್ ನ ಕೊಲಾಸ್ ಮಾಡ್ತಾರಂತ. ಅದಕ್ಕೆ ಇಲ್ಲಿ ಎಷ್ಟು ಮೈಲಿ ದೂರ ಅಂತ ನೋಡ್ತೀರಿ ಅಂತಂದ್ರೆ 1500 ಅಂದ್ರೆ ಫರ್ಲಾಂಗ್ ಅಂತ ಹೇಳ್ತಾರೆ ನಮ್ ಕನ್ನಡದಲ್ಲಿ ನೋಡಿ, 200 miles ಅಂತ ಕೊಡ್ತಾರೆ, ಅದರ 1600 ಅಂತ ಇಂಗ್ಲಿಷ್ ಅಲ್ಲಿ ಬರ್ತಾರೆ. ಓಕೆ, ಫುಟ್ ನೋಟ್ ಅಲ್ಲಿ ಕೊಟ್ಟಿದ್ದಾರೆ, ಕನ್ನಡ ಬೈಬಲ್ ಓದ್ಬೇಕಾದ್ರೆ ಅಲ್ಲಿ ನಿಮ್ಗೆ ಫುಟ್ ನೋಟ್ ಅಲ್ಲಿ ಕೊಟ್ಟಿದ್ ನೋಡ್ತೀರಿ ಅದರ. ಸೊ 1600 ಏನಪ್ಪಾ ಆಯ್ತು ಅಂತಂದ್ರೆ 48x40 ಮಾಡಿದ್ರೆ 1600 ಬರ್ತಾರೆ. 41 ಬೈಬಲ್ ಏನಂದ್ರೆ ಹಿಂಸೆಯ ಒಂದು ಸಂಖ್ಯೆ, ಅದರ 48x41 ಅಂದ್ರೆ ಹಿಂಸೆ ಇಂಟು ಹಿಂಸೆ, ಎಂತ ಹಿಂಸೆ, ಮಹಾಹಿಂಸೆ, ಮಹಾಹಿಂಸೆಯ ಒಂದು ಒಳಗಡೆ ಬಾಬಿಲೋನ್ ಹಾಕಿ ಏನ್ ಮಾಡ್ತಾರೆ, ಸರ್ವ ನಾಶ ಮಾಡಕ್ಕದ ಬಗ್ಗೆ ಮಾಡ್ತಿಲ್ಲ ಹೇಳೋದು. ಓಕೆ, ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ 14 ಅಧ್ಯಾಯದಲ್ಲಿ ಈ ತರ ಅನೇಕ ಇನ್ಫಾರ್ಮೇಶನ್ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅಲ್ವರ. ಅದನ್ನ ದಯವಿಟ್ಟು ಈ ನೋಟ್ಸ್ ಗಳನ್ನ ಓದಿ ಅದು ಚಾನೆಲ್ಸ್ ಸಬ್ಸ್ಕ್ರೈಬ್ ಮಾಡಿ, ಅನೇಕ ಜನಗಳ ಕ್ರೈಸ್ತವ್ರಿಗೆ ಶೇರ್ ಮಾಡಿ. ಇನ್ನ ಏನೋ ಡೌಟ್ಸ್ಗಳಿದ್ರೆ ನೀವು ದಯವಿಟ್ಟು ಕೇಳ್ರಿ, ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಮಾಡೋಣ ಉತ್ತರವನ್ನ.